ಕೊಟ್ಟು ಬುದ್ಧಿವಂತ ಯಾರನ್ನು ಕಾಯಬೇಕು? ಸುಖ ಪುಣ್ಯ ಪಾಪ ಎರಡನ್ನು ಕೈಬಿಟ್ಬಿಡ್ತಾನೆ ಅಂತಕ್ಕಂಥದ್ದು. ಅದು ಒಟ್ಟಿ ಇದರ ಅಭಿಪ್ರಾಯ ಏನು ಸ್ವಾಮಿ? ಬೆಳಿಗ್ಗೆದ್ದು ಏನು ಬೇಕಿಲ್ಲ, ನೀನು ಏನು ಮಾಡಿಸ್ತೀಯೋ ಅದು ಮಾಡ್ತೀನಿ, ಮಾಡ್ತೀನಿ ಎಂಬುದು ತಪ್ಪೇ, ಆದ್ರೆ ನೀನು ಏನು ಮಾಡಿಸ್ತೀಯೋ ಅದನ್ನು ಮಾಡ್ತೀವಿ, ಹೋಗಿ ಮತ್ತು ಅಜ್ಞಾನದಿಂದ ಅಮ್ಮರ್ತೀವಿ. ಆದರೆ ವ್ಯವಹಾರ ವ್ಯಾವಹಾರಿಕ ಅಂದ್ರೆ ಬಿಡ ಹಾಗಿಲ್ಲ, ಆದ್ದರಿಂದ ಅವನಿಗೆ ಏನು ಕೊಟ್ಟಿದ್ದು ಅನುಭವಿಸ್ತೀನಿ ಸ್ವಾಮಿ, ನಾನು ಸ್ವತಂತ್ರನಾಗಿದ್ದೇನೆ. ಇನ್ನು ಇಷ್ಟೆಲ್ಲ ನೀನು ಯಾಕೆ ಮಾಡ್ತೀನಿ? ನಾನು ಒಳ್ಳೆಯದಕ್ಕೋಸ್ಕರವಾಗಿ ಹಿಂದಿನ ಜನದಲ್ಲಿ ಅಜ್ಞಾನದಿಂದ ಮಾಡಿದ ಕರ್ಮ ಬಂಧಕವಾದದ್ದನ್ನು ಕಳೀಬೇಕು ಅಂತ ನಾನು ಮವಸುಭಾರ್ಥಂ ನನಗೋಸ್ಕರ ಮಾಡ್ತಾ ಇದ್ದೀವಿ ಸ್ವಾಮಿ. ಎಲ್ಲ ನಿನ್ನ ಪೂಜೆ ಅಂದರೆ ನಾವು ಸಂಸಾರದಿಂದ ಮುಕ್ತ. ಹೀಗಲ್ಲದೆ ಈ ಜ್ಞಾನವಿಲ್ಲದೇನೆ ಬೆಳಗಿಂದ ಸಂಜೆವರೆಗೂ ವೇದೋಕ್ತವಾದ ಕರ್ಮಗಳು ಮಾಡುದು ವಿಕರ್ಮ ಅಂತ ಹೇಳ್ಬಿಟ್ಟು ಭಾವಿಸ್ತು, ಅದು ಪಾಪಕರ್ಮ ಅನಿಸ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರವಾಗಿ ಇನ್ನೂ ಅಂತ ಕರ್ಮಣಾ ಜ್ಞಾನ ಮಾಪ್ರೋತಿ ಅಂತ ಆಚಾರ ಅನುಭಾಷೆಯಲ್ಲಿ ಹೇಳಿದ್ರು, ಎಲ್ಲಾ ಕರ್ಮದಿಂದ ಜ್ಞಾನ ನಮಗೆ ಇಲ್ಲ ಅಂದ್ಬಿಟ್ಟು ಆಚಾರ. ಯಥಾವತ್ ಕರ್ಮ ಕರ್ತಸ್ತು ಜ್ಞಾನ ಸಹಾಯಕಾರಕಂ ಅನ್ಯಥಾ ಪೂರ್ವತ ಕರ್ಮ ನಿರಯಾಯ ಭವಿಷ್ಯತಿ, ಹೋಗ್ಲಿ ನರಕ ಕಾರಣ ಅಂತ ಆಚಾರ ಭಾವಸ್ತಾಪ್ತ ಇದೆ. ಅದಕ್ಕೋಸ್ಕರವಾಗಿ ಈ ರೀತಿ ಹೇಳ್ಬಿಟ್ಟು ಇನ್ನ ಎಷ್ಟು ಜನ ಸೇರಿಸಿದ್ದಾನೆ ಈ ದೇಹಕ್ಕೋಸ್ಕರವಾಗಿ. ಯಾಕೆ ಜೀವನ ಸುಖ ಕೊಡಬೇಕು, ಇವನು ಮಾಡಿದ್ದನ್ನ ಕೊಡಬೇಕು, ಅವನು ನಾವು ಸುಖ ಕೊಡಲಿ ಎಂಬ ಉದ್ದೇಶವಾಗಿ ಈ ರೀತಿಯಾಗಿ ಹೇಳ್ಬಿಟ್ಟು ತೃಣಕೃತಾಲಯದೊಳಗೆ ಪೊಗೆ ಸಂದಲಿಸಿ ಪ್ರತಿ ಛಿದ್ರದಲ್ಲಿ ಪೊರಮತ್ತ ಅನಿಲ ನೆಲವನ್ನು ತೋರಿ ತೋರದಲ್ಲಿ ಇಪ್ಪತ್ತೆರನಂತೆ ವರಜ ಗಾಂಡಗಳು ಅಖಿಲ ಜೀವನ ತನುವಿನೊಳ ಹೊರಗಿದ್ದು ಕಾಣಿಸದೆ ಅನಿಶೇಷನು ಸಕಲ ಕರ್ಮವ ಮಾಡ್ತನವನಂತೆ. ಎತ್ತರ ಎತ್ತರ ಧೂಮ ತತ್ರ ತನಗೆ ಒಲ್ಲಿ ಅಂತ ಒಂದು ಮಧುರ ಪಾಠ ತರ್ಕಶಾಸ್ತ್ರದಲ್ಲಿ. ಬೆಂಕಿ ಬೇಕಾಗಿತ್ತು ನಮಗಗ್ನಿ, ಏನ್ ಮಾಡಕ್ಕೂ ಮನೆ ಮನೆ ಕೇಳಲಿಕ್ಕೆ ಆಗ್ತದೇನು, ಮತ್ತೆ ಎಲ್ಲದ ಜಾಗ ಕಂಡಿಡಿಬೇಕು. ಒಂದು ದೂರದಲ್ಲಿ ಒಂದು ಒಂದು ಗುಡಿಸಿದ ಮನೆ ಇತ್ತು, ಮೇಲೆ ಹುಲ್ಲು ಹೊತ್ತಿದ್ದಾರೆ. ಆಗ ಆ ಪ್ರತಿಯೊಂದು ಛಿದ್ರದಲ್ಲೂ ಕೂಡ ಹೊಗೆ ಮೇಲೆ ಬರ್ತಾ ಇತ್ತು, ಹೊಗೆ ಬರ್ತಾ ಇತ್ತು. ಆಗ ನೋಡ ನೋಡೋ ಅಲ್ಲಿ ಹೋಗು ಆ ಗುಡಿಸಿದ ಮನೆಯೊಳಗೆ ಕೆಟ್ಟ ಅದೇ ಈಸ್ಕೊಂಬ ಅಂತ ಹೇಳ. ಯಾಕೆ ನೋಡಿದೆ ನೀನು ಅಂದ್ರೆ ಅಲ್ಲಿ ಹೊಗೆ ಅದೇ ಹೊಗೆ ಇದ್ದ ಕೆಂಡ ಇರಲೇಬೇಕು, ಹೊಗೆ ಇದ್ದ ಮೇಲೆ ಅಲ್ಲಿ ಕೆಂಡ ಇರಲೇಬೇಕು ಅಂತಕ್ಕಂಥ ತೀರ್ಮಾನ. ಆ ಅದರಲ್ಲಿ ಮೇಲೆ ಕಾಣ್ತಕ್ಕಂಥ ಹೊಗೆಯಿಂದ ಅಲ್ಲಿ ನಮ್ಮ ಕಣ್ಣಿ ಕಾಣದೇ ಇದ್ದ ಅಗ್ನಿ ಅದೆ ಅಂತ ಹೇಳಿ ತಿಳ್ಕೊಂಡು ಹಾಗೆ ಭಗವಂತನು ಅಂತೇನೆ ಈ ಜಗತ್ತಲ್ಲಿ ಎಲ್ಲಾ ಕಡೆಗೂ ಪ್ರತಿಷ್ಠಿತ ಪ್ರತಿಯೊಂದು ಕಡೆಗೂ ವ್ಯಾಪ್ತನಾಗಿದ್ದಾನೆ. ಹಾಗೆ ಅವನ ಯಾಕೆ ಕಂಡುಹಿಡಿಬೇಕು? ರೂಪದಿಂದ ಕ್ರಿಯೆಯಿಂದ ಇದರಿಂದ ಪರಮಾತ್ಮ ಇದ್ದಾನೆ. ಅದಕ್ಕೆ ದೇವರು ಅವ ಕಾಣಿಸ್ಲಿಲ್ಲಲ್ಲ ಅಂದ್ರೆ ಪ್ರಾಣೋಶೇಷ ಸರ್ವಭೂತೈ ವಿಭಾತಿ ಇತಿ ವಿಜಾನನ್ ವಿದ್ವಾನ್ ಭವತಿ ನಾ ಅತಿವಾದಿ ಅಂತ ಹೇಳ್ತಾರೆ ಉಪನಿಷತ್ತು. ವಿದ್ವಾಂಸ ಅಂತ ಯಾರನ್ನ ಕರಿಬೇಕು? ಬೇಕಾದಷ್ಟು ಗ್ರಂಥಗಳನ್ನು ಓದಿದ್ದಾರೆ, ಬೇಕಾದಷ್ಟು ಸರ್ಟಿಫಿಕೇಟ್ಗಳಿದ್ದಾರೆ, ಅದಲ್ಲ ಅಂತ ಉಪನಿಷತ್ತು. ಮತ್ ಯಾರು? ಸರ್ವಭೂತೈ ವಿಭಾತಿ ಇತಿ ವಿಜಾನನ್ ವಿದ್ವಾನ್, ಪರಮಾತ್ಮ ತಾನು ಸಕಲ ಪ್ರಾಣಿಗಳ ಮೂಲಕವಾಗಿ ನಮ್ಮ ಗೋಚರವಾಗ್ತಾ ಇದ್ದಾನೆ. ಪರಮಾತ್ಮ ನಮ್ಮ ಸಕಲ ಪ್ರಾಣಿಗಳ ಮೂಲಕವಾಗಿ ಗೋಚರವಾಗ್ತಾ ಇದ್ದಾನೆ. ಹೇಗೆ? ತದ್ರೂಪ ತನ್ನಾಮಕ ತದ್ಗ್ರಿಯ, ಈ ರೀತಿ ಎಲ್ಲ ಕಂಡ್ರು ಭಗವಂತನ ಕ್ರಿಯೆ ಕಷ್ಟ ಅಲ್ಲೇ ನಮ್ಮದು ಅಂತ ಒಂದು ಪ್ರಶ್ನೆ ಬರ್ತೀವಿ. ಬಂದ ಈಗ ಕೂತ್ಕೊಂಡಿವಿ, ಕಟ್ಲಾಯ್ತು, ಏನಂತೀವಿ? ಕರೆಂಟ್ ಹೋಗ್ತೀವಿ, ಕರೆಂಟ್ ಹೋಗ್ತೀವಿ. ಮತ್ತೆ ಕೂತಿದ್ವಿ, ಇದಕ್ಕಿದ ಕರೆಂಟ್ ಬಂತು ಅಂತ ಹೇಗೆ ಹೇಳ್ದಿ? ಕರೆಂಟ್ ಹೋಯ್ತು ಬಂತು ಅಂತ ಟೆಸ್ಟ್ ಲ್ಯಾಂಪ್ ಇಟ್ಟು ನೋಡ್ದ್ಯಾ ಅಥವಾ ಮೊಟ್ಟಿ ಶಾಕ್ ಹೊಡಿಸ್ಕೊಂಡು ಹೇಳ್ದ? ಏ ಅಲ್ಲ, ಅಷ್ಟು ಗೊತ್ತಾಗಲ್ಲ. ಏನು ನೋಡಪ್ಪ, ಕಟ್ಲಾಗಿತ್ತು, ಬೆಳಕು ಬಂತು, ಬೆಳಕು ಬಂತೇನೆ ಕರೆಂಟ್ ಬಂತು. ಒಂದು ಪರಿಣಾಮ, ಒಂದು ಫ್ಯಾನ್ ಹಾಕೊಂಡಿದ್ವಿ, ಫ್ಯಾನ್ ನಿಂತು ಹೋಗಿತ್ತು, ಫ್ಯಾನ್ ತಿರುಗಿ ಕತ್ತು, ಕರೆಂಟ್ ಬಂತು. ಅಷ್ಟೇ, ಆ ಅಗೋಚರವಾದ ಒಂದು ಶಕ್ತಿಯನ್ನ ಒಂದು ವಸ್ತುವಿನಲ್ಲಿ ಕಾಣುವ ಕ್ರಿಯೆ ಮೂಲಕವಾಗಿ ಬಂತು ಹೋಯ್ತು ಅಂತ ಹೇಳಿಕ್ ಸಿದ್ಧ ಇದೆ. ಹಾಗೆ ಭಗವಂತ ಚರಾಚರಾತ್ಮಕವಾದ ಜಗತ್ತಲ್ಲಿ ತದ್ರೂಪ ತನ್ನಾಮಕನಾಗಿ ಪ್ರತಿಯೊಂದರಲ್ಲೂ ಇದ್ದು ಪ್ರಾಣಿಗಳ ಮೂಲಕವಾಗಿ ಗೋಚರವಾಗ್ತಾರೆ. ಯಾಕೆ? ಈಗ ಈ ಎಲ್ಲ ರೂಪಗಳಿಂದ ಪರಮಾತ್ಮ ನಮಗೆ ಗೋಚರವಾಗ್ತಾನೆ. ಇಲ್ಲಿ ಈ ವಾಕ್ಯಗಳ ರೂಪದಿಂದ ಪರಮಾತ್ಮ ಗೋಚರವಾಗ್ತಾ ಇದ್ದಾನೆ ಅಂದಾಗ ಈ ಕ್ರಿಯೆ ಯಾವುದು? ನಮ್ಮದು ಅಂತ ತಿಳ್ಕೊತೀವಾದ್ರೆ ನಮ್ಮ ನಂಬಿಕೆ ಬರ್ತಾ ಇಲ್ಲ. ಎಲ್ಲದಲ್ಲಿ ಕಾಣುವ ಕ್ರಿಯೆ ಭಗವಂತದ್ದು. ಇದು ಪರಿಣಾಮ ಏನು? ನಮಗೆ ಗೊತ್ತಿಲ್ಲೇನ್ರಿ, ಇಷ್ಟು ಗೊತ್ತಿಲ್ಲೇನ್ರಿ. ಇದು ಪರಿಣಾಮ ಭವತಿ ನಾ ಅತಿವಾದಿ. ಅವ್ರು ಯಾರು ಏನು ಅನ್ಲಿಕ್ಕೆ ಹೋಗಲ್ಲ. ಯಾಕೆ ಅನ್ಲಿಕ್ಕೆ ಹೋಗಲ್ಲ? ಎಲ್ಲ ಕೈ ಭಗವಂತನ ಗುಣರೂಪ ಕ್ರಿಯೆಗಳನ್ನು ಚಿಂತನೆ ಮಾಡ್ತಾ ಇರುವಾಗ ನಾನು ಯಾರು ನನ್ಬೇಕು? ಯಾರನ್ನಾದ್ರೂ ಭಗವಂತ ನಂದಾಗ್ತಾರೆ. ಇದು ಅವನು ವಿದ್ವಾಂಸ ಅಂತ ಹೇಳ್ತಾರೆ ಉಪನಿಷತ್. ಗ್ರಂಥ ಓದ್ಕೊಂಡವನಲ್ಲ, ವಾಚ್ಯಾರ್ಥ ಮಾಡಿದವನಲ್ಲ, ಪ್ರವಚನ ಮಾಡುವವರಲ್ಲ. ಈ ರೀತಿ ತಿಳಿದುಕೊಂಡಾಗ ಅವರು ಪರಿಣಾಮ ಆಗುವುದು. ಅದಕ್ಕೆ ಭವತೀನ, ಅದಕ್ಕೆ ತ್ರಿಲೋಕೃತಾಲಯದೊಳಗೆ ಬಗು ಸಂದರಿಸಿ ಪ್ರತಿ ಛಿದ್ರದಲ್ಲಿ ಪರಮುಟ್ಟು ಅನಿಲ ನೆರವನ್ನು ತೋರಿ ತೋರದ ಲಿಪ್ಪತೆರನಂತೆ ವನಜ ಚಾಂಡರು ಅಖಿಳ ಜೀವರ ತನುವಿನೊಳ ಹೊರಗಿದ್ದು ಒಳಗೆ ಹೊರಗಿದ್ದು ಕಾಣಿಸದೆ ಅನಿಮಿಶೇಷನು ಸಕಲ ಕರ್ಮವ ಮಾಡುವರಂತೆ ಎಲ್ಲ ಕರ್ಮ ತಾನು ಮಾಡ್ತಾ ಇದ್ದೇನೆ. ಈ ಕರ್ಮ ಮಾಡ್ತಾ ಇರುವಾಗ ನಂದದ್ದು ನಾನು ಮಾಡಿದೆ ನಾನು ಮಾಡಿದೆ ಅವನು ಮಾಡಿದ ಇವರು ಮಾಡಿದ್ರು ತಿಳ್ಕೊಂಡು ಹೇಳ್ತಾ ಇದ್ದೀವಲ್ಲ. ಇವನು ವಿದ್ವಾಂಸ ಅಂತ ಹೇಗೆ ಹೇಳಬೇಕು? ಇವನು ಸಮರ್ಥನೆ ಮಾಡ್ತಾನೆ. ನಾವು ಸ್ವಾತಂತ್ರ್ಯ ಉಂಟು ನಾವು ಮಾಡಬೇಕು ಅಂತ ಅನೇಕ ಕುತರ್ಕಗಳಿಂದ ಸಮರ್ಥನೆ ಮಾಡ್ಲಿಕ್ಕೆ ಹೋಗ್ತಾನೆ. ಅವನು ವಿದ್ವಾಂಸರು ಹೇಗಿರ್ಬೇಕು ನಾವು ಅಂತ ಜಗನ್ನಾಥಾಸು ಸ್ವಯಂ ವಿದ್ವಾಂಸರು. ಅದಕ್ಕೋಸ್ಕರ ಸಕಲ ಕರ್ಮ ಮಾಡುವಂತೆ ಇಲ್ಲಿ ಮೇಲೆ ನೋಡೋದಕ್ಕೆ ನಮ್ಮಂತೆ ತಾನು ಒಳಗೆ ಮಾಡ್ತಾರೆ. ಅವ್ರು ಮಾಡುತ್ತೀರಿ ಬರ್ತಾದಷ್ಟೇ ಅವನ ಒಳಗೇನು ರಿಲೇ ಆಗ್ತಾನೆ ಅದು ಇಲ್ಲಿ ಬರ್ತಾನೆ. ಅದು ನಮಗೆ ಅಜ್ಞಾನದಿಂದ ನಮ್ಮ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ನಾನು ಮಾಡ್ತಾ ಇದ್ದೇನೆ ನೋಡಿ, ನೀವೆಲ್ಲ ಮಾಡ್ಲಿಕ್ಕಾಗಲ್ಲ. ನೀವೆಲ್ಲ ಸೋಮಾರಿಗಳು ಬಯಸುವ ಎಲ್ಲ ದೇವತೆಯನ್ನು ಹಾಕಿ ಅರ್ತಕ್ಕಂಥವ್ರು ನೀವು ತಮೋಯೋಗ್ಯರುತ್ತಿದ್ದಾರೆ ಅಂತ ನಿಮ್ಮವ್ರನ್ನ ಈ ರೀತಿ ಹತ್ತಕ್ಕಂಥವ್ರು ತಮೋಯೋಗ್ಯರುತ್ತಾರಂತ ಶುದ್ಧಾನ್ವಾದ ತಪ್ಪಲ್ಲ. ಇನ್ನ ನೀನು ಕಂಡ ಕಂಡ ದೇವತೆಗಳು ಯಾಕೆ ಸಂಬಂಧವನ್ನು ಹೊಂದು ಸಾಕು ನನಗೊಬ್ಬರು ಕೊಡುತ್ತಾರೆ ಸ್ವಾಮಿ ಗರುಡ ಪ್ರಾಣ ಬ್ರಹ್ಮಕಾಂತ ಇದನ್ನು ಹೇಳ್ತಾನೆ. ನೀನು ಯಾವ ಪ್ರತಿಮಾಗಳು ನೀನು ಇಟ್ಕೋಬೇಡ. ನನ್ನ ಲಕ್ಷ್ಮಿ ವಾಯು ಅದು ವಾಯುದೇವರ ಪ್ರತಿಮೆ ಇಟ್ಕೋ ಅಂತ ಹೇಳ್ತಾ ಇದ್ದಾನೆ. ಲಕ್ಷ್ಮೀದೇವರು ಪೃಥಕ್ ಪ್ರತಿಮಾ ಬೇಡ ಅಂತ ಹೇಳ್ತಾ ಇದ್ದಾನೆ. ಯಾಕೆ ನನ್ನ ಒಳಗೆ ಇದ್ದಾನೆ ಲಕ್ಷ್ಮೀ, ಲಕ್ಷ್ಮೀದೇವಿ ಪೃಥಕ್ ಪೂಜಾ ಬೇಕಿಲ್ಲ ಅಂತ ಹೇಳ್ತಾನೆ. ಯಾಕೆ ಆಕೆ ಸ್ವೀಕಾರ ಮಾಡೋದಿಲ್ಲ ಪರಮಾತ್ಮನ ಬಿಟ್ಟು ನಾನು ಸಪರೇಟ್ ಆಗಿ ಪೂಜಾ ಮಾಡಿ ಲಕ್ಷ್ಮೀದೇವಿ ತಗೋತಾಳೆ ತಗೋಬಲ್ಲ. ಅದಕ್ಕೋಸ್ಕರ ನನ್ನ ಒಳಗೆ ಇದ್ದಾನೆ. ಇನ್ನು ವಾಯುದೇವರ ಪ್ರತಿಮ ಒಂದು ಬೇಕು, ವಾಯುದೇವರು ಬೇಕಾದ್ದರಿಂದ ಆಗಲಿ. ಅದಕ್ಕೆ ಹೇಳ್ತಾರೆ, ಪಾದ ಪಗಳಡಿಗರಿಯ ಸರೀರವು ತೋದು ಕೊಂಬೆಗಳುಬ್ಬಿ ಪುಷ್ಪ ಸ್ವಾದು ಫಲ ಬೀವಂದನೆ ಸರ್ವೇಶ್ವರನ್ ಜನರಾರಾಧನೆಯ ಕೈಕೊಂಡು ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲರಿ ತಾದರಿಸುವನು ತನ್ನ ಮಹಿಮೆಯ ತೋರ ಕೊಡಲಿಕ್ಕೆ ಪರಮಾತ್ಮ ನಮ್ಗೆ ಎಷ್ಟು ಮೋಹಗೊಳಿಸ್ತಾ ಇದ್ದಾನೆ ಅಂತಂದ್ರೆ, ನಾವು ಕಂಡ ಕಂಡ ದೇವತೆಗಳನ್ನ ಉಪಾಸನೆ ಮಾಡ್ತೀವಿ, ಪೂಜಾ ಮಾಡ್ತೀವಿ, ಎಲ್ಲರೂ ಪೂಜಾ ತಗೊಂಡ್ಬರ. ಅವನೇ ಪೂಜಾ ತೆಗೆದುಕೊಳ್ಳುವ ಯೋಗ್ಯತೆಯನ್ನು ಬ್ರಹ್ಮದೇವರಿಗಿಲ್ಲ, ಸ್ವಯಂ ಇಲ್ಲೇ ಇಲ್ಲ. ಪರಮಾತ್ಮ ತಾನು ಪೂಜಾ ಸ್ವೀಕಾರ ಮಾಡಿಕೊಂಡು ಅವನು ಕೊಡು. ಹಾಗೆ ಪರಮಾತ್ಮ ಎಲ್ಲರಿಗೂ ಕೊಡಲು ತಾನೇ ಇದ್ದು ನಾವು ಯಾರ್ಯಾರು ಪೂಜಾ ಮಾಡುದು ಪರಮಾತ್ಮ ಅದಕ್ಕೆ ಸರ್ವದೇವ ನಮಸ್ಕಾರ ಕೇಶವ ಪ್ರತಿ ಗಚ್ಚತ್ತೆ ಅಂದ್ಬಿಟ್ಟು ಕಂಡ ಕಂಡ ದೇವತೆಗಳು ನಮಸ್ಕಾರ ಹಾಕಿರ್ತೀವಿ. ಬೆಳಗಿಂದ ಸಂಜೆವರೆಗೂ ಕಂಡ ಕಂಡವರಿಗೆ ನಮಸ್ಕಾರ ಹಾಕಿರ್ತೀವಿ, ಕಂಡ ಕಂಡ ದೇವತೆಗಳು ನಮಸ್ಕಾರ ಹಾಕಿರ್ತೀವಿ. ಅದು ನಮ್ಮ ಪಾಪ ಬಂದಿತ್ತು, ಅರಿವಿಲ್ಲದೆ ನಮ್ಮ ಪಾಪ ಬಂದಿತ್ತು. ಅದಕ್ಕೋಸ್ಕರವಾಗಿ ಆ ಕೊನೆಗೆ ಏನ್ ಮಾಡುದು, ಕೊನೆಗೋಸ್ ಸರ್ವದೇವ ನಮಸ್ಕಾರ ಆಕಾಶ ಪ್ರತಿತಂತೋಯು ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವ ಪ್ರತಿ ಗಚ್ಚತಿ ತಾನಾಗಿ ಹೋಗಿಬಿಟ್ಟಿತ್ತು. ಆ ಕೊನೆಗಾದರೆ ಒಂದು ಸ್ವಾಮಿ ಲೌಕಿಕ ವ್ಯವಹಾರ ಯಾರ್ಯಾರಿಗೋ ನಮಸ್ಕಾರ ಅಂತಿದ್ದ ನಾನು ಅದು ನಿರ್ವಾಹವಿಲ್ಲ. ಆದರೆ ಅದನ್ನ ನಾನು ಯಾರ್ಯಾರಿಗೆ ನಮಸ್ಕಾರ ಹಾಕಿದ್ದು ಎಲ್ಲ ಅಂತರ್ಯಾಮಿ ಆದರೆ ನಿನಗೇಂತ ನಾವು ಕೊನೆಗಂದ್ರೂ ಕೂಡ ಆ ದೇವರು ನಮ್ಮನ್ನು ಕ್ಷಮಿಸ್ತೇನೆ. ಅದಕ್ಕೆ ಅಂಬೋದಾಗದಂತ ಸಂಧ್ಯಾವನ್ನು ಮಂತ್ರ ಹಾಕಿದೆ. ಮಂತ್ರ ಹೇಳ್ತೀವಿ ಅಂತ ಗಿಳಿಪಾಠ ಒಪ್ಪಿಸ್ತೀವಿ ಅಷ್ಟೇ, ಗಿಳಿಪಾಠ ಒಪ್ಪಿಸಿಬಿಡ್ತೀವಿ ದೇವರಲ್ಲಿ ಕೂತು. ಅದಕ್ಕೆ ನಗಡಿ ಮಾಧ್ಯಮ ಸಂಧ್ಯ ನಮಂತ್ರೋಚ್ಚಾರಣಾದಿನಿ ಸಂಧೀಯತೆ ಪರಬ್ರಹ್ಮ ಸಾಸಂಧ್ಯೆ ತಭೀಯತೆ ಆಚಾರ ಮಾತು. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥ ಪರಮಾತ್ಮ ತಗೊಂಡಾರೆ. ಪರಮಾತ್ಮ ಏನ್ ಮಾಡ್ತೇನೆ, ಫಲವನ್ನು ಅವ್ರ ಮೂಲಕ ಕೊಡಿಸ್ಬಿಡ್ತಾರೆ, ಫಲವನ್ನು ಕೊಡಲು ಅವ್ರ ಮೂಲಕವಾಗಿ ಕೊಡಿಸ್ಬಿಡ್ತಾರೆ. ಆಗ ನಾವೇ ತಿಳ್ಕೊಂಡ್ಬಿಡ್ತೀವಿ ಇವರೇ ಸ್ವತಂತ್ರ ಫಲ ಕೊಟ್ಟು ಅಂತ ತಿಳ್ಕೊಂಡು ದೇವರನ್ನು ಮೂಲೆ ಕೂಡಿಸ್ಬಿಡ್ತೀವಿ. ಆಯಾ ದೇವತೆಗಳು ಉಪಾಸನೆ ಮಾಡ್ತಾ ಹೋಗ್ತೀವಿ, ಮೂಲಕ ಬಿತ್ತೀವಿ ಅಂತ ಅರ್ಥ. ದೇವರೇನ್ ಮಾಡ್ತಾನೆ, ಯಾರ್ಯಾರು ದೇವತೆಗಳು ಮೂಲಕ ಮಾಡಿದ್ರೆ ಅವ್ರ ಹತ್ರ ಹೋಗಿ ಹೇಳ್ಬಿಡ್ತಾರೆ. ಫಲ ಕೊಡೋದು ತಾನೇ, ಆದ್ರೂ ಕೊಡೋದು ಅವ್ರ ಹತ್ರ ಹೋಗಪ್ಪ ಅಂತ ಹೇಳ್ಬಿಡ್ತಾರೆ. ಆಗ ತಮಗೆ ಅವೆಲ್ಲ ಅಶಾಶ್ವತವಾದ ಲೋಕವು. ಯಾವ ಇಂದ ಲೋಕಕ್ಕೆ ಹೋಗಲಿ ಅಶಾಶ್ವತ, ಸಂಯಮಿ ಪುರಕ್ಕೆ ಹೋಗಲಿ ಅಶಾಶ್ವತ, ಯಾವುದು ಕುಬೇರನ ಪಟ್ಟಣಕ್ಕೆ ಹೋಗಲಿ ಇವೆಲ್ಲ ಅಶಾಶ್ವತವಾಗಿರ್ತಕ್ಕಂಥವ್ರು. ಯಾಕೆ ನಾವು ಅಶಾಶ್ವತವಾದ ದೇವತೆಗಳನ್ನೇ ಉಪಾಸನೆ ಮಾಡ್ತೀವಿ ಅಂತಂದ್ರೆ ಅಲ್ಲೆಲ್ಲ ಹೋಗುವಂತ ಹೇಳ್ತಾರೆ. ಹಾಗಲ್ಲದೆ ಎಲ್ಲ ಬಿಟ್ಟು ಪರಮಾತ್ಮ ಒಬ್ಬನೇ ಗತಿ ಅಂತ ತಿಳಿದುಕೊಂಡಾಗ ಆಗ ಪರಮಾತ್ಮ ತನ್ನ ಲೋಕವನ್ನೇ ಕೊಡ್ತಾನೆ, ತನ್ನ ಲೋಕವನ್ನು ಕೊಡ್ತಾನೆ. ಹೌದು, ತನ್ನ ಲೋಕ ಕೊಡೋದು ಇರುತ್ತೋ ಹೌದು, ಆಮೇಲೆ ನಮಗೆ ಫಲ ಆಗ ಅವ್ರ ಮೂಲಕ ಕೊಡಿಸ್ಬಿಡ್ತಾನೆ ದೇವರು. ಅವ್ರ ಮೂಲಕ ತಾನೇ ಕೊಟ್ಟು ಬಿಡ್ತಾನೆ. ಕೊಟ್ಟು ಬಿಟ್ಟು ನಮಗೇನ್ ಮಾಡ್ತಾನೆ, ದೇವರೇ ಕೊಟ್ಟರು ಎನ್ನುವ ಭಾವನೆಯನ್ನು ಕೊಟ್ಟು ದೇವರನ್ನು ಮಾಡಿಸಿ ಬಿಡ್ತಾನೆ. ಅದಕ್ಕೋಸ್ಕರವಾಗಿ ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡಿಬಿಟ್ಟೆ ಸಾಕು. ಉಳಿಕೆಯವರಿಗೆ ಯಾರ್ಯಾರು ತಗೊಂಬೋ ಯೋಗ್ಯತೆ ಇಲ್ಲ. ನಾವು ಗಿಡಕ್ಕೆ ನೀರು ಹಾಕ್ತೀವಿ, ಬುಡಕ್ಕೆ ನೀರು ಹಾಕ್ತೀವಿ, ಫಲ ಕೊಡೋದು ಕೊಂಬಿಲ್ಲ. ಯಾವ ದಟ್ಟನೆ ಆಗ್ಲಿ ಕೊಂಬಿಗಳ ಹಣಿಸುತ್ತೆ ಅಂತ ಕೊಂಬಿಗಳಿಗೆ ದೇಹ ಗೊಬ್ಬರ ಹಾಕ್ಯಾನೇನು ಅಥವಾ ಕೊಂಬಿಗಳು ನೀರು ಹಾಕ್ಯಾನೇನು ಇಲ್ಲ. ಬುಡಕ್ಕೆ ಹಾಕ್ತೀವಿ ಹಾಗೆ ಏಕೋ ವಿಷ್ಣು ಮಹದ್ಭೂತ ಪೃಥಕ್ ಭೂತಾಂಜನೇಶ ತ್ರೀ ಲೋಕಾನ್ ವ್ಯಾಪ್ಯ ಭೂತಾತ್ಮ ಉಂಟೆ ವಿಶ್ವ ಭೂಗಿರಹ. ಪರಮಾತ್ಮನಿಗೆ ಕೊಟ್ಟು ಬಿಡ್ತದೆ ಎಲ್ಲ ದೇವತೆಗಳು ಕೊಟ್ಟು ಬಿಡ್ತಾರೆ. ಯಾಕೆ ಸ್ವತಂತ್ರ ತಗೊಂಬ ಯೋಗ್ಯತೆ ಇಲ್ಲ ದೇವತೆಗಳು. ನಾವು ಸ್ವತಂತ್ರವಾಗಿ ಅನುಭವಿಸ್ತೀವಿ, ನಾವು ಹೇಳ್ತಾ ಇದ್ದೀವಿ, ದೇವತೆಗಳು ಯೋಗ್ಯತೆ ಇಲ್ಲ. ಪರಮಾತ್ಮ ತಗೊಂಡೇ ಕೊಡಬೇಕು. ಕೂಸಿಗೆ ಹಾಗಾಗ ತಾಯಿಗೆ ಆಹಾರ ಕೊಟ್ಟರೆ ಕೂಸಿಗೆ ಹಾಲಷ್ಟು ಹೊತ್ತು ಕೂಸಿಗೆ ಆಹಾರ ಹಾಕಿದ್ರೆ ಹಾಲಾಗಲ್ಲ. ಅದಕ್ಕೋಸ್ಕರವಾಗಿ ಹೇಗೆ ಪರಮಾತ್ಮ ಜಗತ್ತಿಗೆ ತಾಯಿ ಅಂತಿರ್ತಕ್ಕಂಥವ್ರು ತಾನು ತಗೊಂಡೇ ಎಲ್ಲ ದೇವತೆಗಳಿಗೆ ಅನುಭವಕ್ಕೆ ತಂದು ಕೊಡ್ತಾರೆ. ಈ ರೀತಿಯಾಗಿ ಉದ್ಯಮೂಲ ಮದಶಾಪಂ ಅಶ್ವತ್ವ ಪ್ರಾಬುರ್ಯ ಚಂದಾಂಶೇ ಪರಿಣಾಮಿತ್ಯ. ಅದಕ್ಕೋಸ್ಕರವಾಗಿ ಆರಾಧನೆಯ ಕೈಕೊಂಡು ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತ ಆಧರಿಸಿಕೊಂಡು ತನ್ನ ಮಹಿಮೆಯ ತೋರ ಕೊಡೋದಕ್ಕೆ. ಆಗ ದೇವರ ಮಹಿಮೆ ತೋರಿಸೋದೇ ಇಲ್ಲ. ಕಂಡ ಕಂಡ ದೇವತೆಗಳು ಉಪಾಸನೆ ಮಾಡ್ತಾ ಹೋಗ್ತಾರೆ, ಕಂಡ ಕಂಡ ದೇವತೆಗಳು ನಮಸ್ಕಾರ ಹಾಕ್ತಾ ಹೋಗ್ತಾರೆ, ಕಂಡ ಕಂಡ ದೇವತೆಗಳು ಪ್ರತಿಮೆ ಇತ್ತು. ಅದಕ್ಕೆ ಪುರಂದಾಸನ ದೇವರನ್ನ ಮಾಡಿದ್ದಾರೆ. ತಾಳಿಯ ಕರಿದು ಬೀಸಾಟೆ ಇಂಥ ಕೂಲ ದೇವತೆಗಳ ಹೆಸರಲ್ಲಿ ಕಟ್ಟಿದ ತಾಳಿಯ ಕರಿದು ಬೀಸಾಟೆ. ಗರುಡಪುರಾಣ ವಾಕ್ಯ ಬ್ರಹ್ಮಕಾಂಡ ವಾಕ್ಯ ಇನ್ನು ಯಾವ್ಯಾವುದು ಪ್ರತಿಮಾ ಬೇಕಿಲ್ಲ ಅಂತೇಳಿ ಯೋಗ್ಯ ಭಾಗೆಯಿಂದ ಹತ್ರ ಮಗಳು ವಾಯುದೇವರು ಪ್ರತಿಮೆ ಬೇಕಿಲ್ಲ ಅನ್ಬಿಟ್ಟ. ಆಮೇಲೆ ಹತ್ರ ರಹಸ್ಯ ಅಂತ ಹೇಳಿದ ಕೃಷ್ಣ ಗರುಡಪುರದಲ್ಲಿ ವಾಯು ಪ್ರತಿಮಾ ಬಿಟ್ಟು ಅನ್ಯ ದೇವತೆಗಳ ಪ್ರತಿಮಾ ನೀ ಯಾವುದು ಇಟ್ಕೋಬೇಡ ಇಟ್ಕೋಬೇಡ. ಯಾಕೆ ಇಟ್ಕೋಬಾರ್ದು ಹಾಗಾಗಿ ಅಂದ್ರೆ ಅದು ಪೊಲ್ಯೂಷನ್ ಆಗೋಗ್ತದೆ, ಅದು ಪೊಲ್ಯೂಷನ್ ಆಗೋಗ್ತದೆ, ದೂಷಿತವಾಗ್ತದೆ. ಯಾಕೆ ಅನೇಕ ಉಪನಿಷತ್ವದಲ್ಲಿ ಈ ಕಥೆ ಬರ್ತಾರೆ, ಭಗವಂತನ ಪೂಜೆಗೆ ಯಾವ ಅಧಿಷ್ಠಾನ ಶ್ರೇಷ್ಠ ಅಂತ ಯೋಚನೆ ಮಾಡ. ಯೋಚನೆ ಮಾಡಿಬಿಟ್ಟು ಇಂದ್ರ ಪ್ರತಿಮಾ ತಗೊಂಡು, ರುದ್ರ ಪ್ರತಿಮಾ ತಗೊಂಡು, ಶೇಷ ಪ್ರತಿಮಾ, ಗರುಡ ಪ್ರತಿಮಾ, ಸೂರ್ಯ, ಸ್ಕಂದ, ಯಾವ್ಯಾವ ಪ್ರತಿಮಾಗಳು ತಗೊಂಡು ತಗೊಂಡು ಪೂಜೆ ಮಾಡಬೇಕು. ಒಂಬತ್ತರೊಳಗಾಗಿ ಕರಿ ಹೋಗ್ಬಿಟ್ಟು ಅಪ್ಪ ಆ ಪ್ರತಿಮಾಗ ಕರಿ ಹೋಗ್ಬಿಟ್ಟು ಆ ಪ್ರತಿಮಾಗೆ ದೂಷಿತವಾಗೋಗ್ಬಿಟ್ಟು ದೂಷಿತವಾಗೋಗ್ಬಿಡ್ತು. ಆಗ ಏನ್ ಮಾಡ್ತು, ಮುಖ್ಯ ಪ್ರಾಣದೇವರ ಪ್ರತಿಮಾ ತಗೊಂಡು ವಾಯುದೇವರು ತಗೊಂಡಾಗ ಅಲ್ಲಿಯೂ ಅವನು ಕರಿ ಒಳಗೋಗಬೇಕು ಅಂತ ಪ್ರಯತ್ನ ಮಾಡಿದ ಆಗಿಲ್ಲ. ಆಖಡಾಸ್ಕೊಂಡು ಅವನೇ ಪುಡಿಪುಡಿ ಒಂದು ಬಂಡೆಗೆ ಒಂದು ಮಣ್ಣು ಹೆಂಟಿ ತಗೊಂಡು ಹಾಕ್ತೀವಿ, ಮಣ್ಣು ಹೆಂಟಿ ಪುಡಿಪುಡಿ ಹಾಕ್ತೀವಿ ಅಂತ ಬಂಡೆಗೆ ಏನೂ ಆಗಲ್ಲ. ಇದು ಅನೇಕ ಉಪನಿಷತ್ನಲ್ಲಿ ಈ ಕಥೆ ಅಂತಕ್ಕಂಥ ಬರ್ತಾರೆ. ಅದಕ್ಕೋಸ್ಕರವಾಗಿ ಆಮೇಲೆ ವಾಯುದೇವರ ಪ್ರತಿಮೆ ನಾವು ಇಲ್ಲೂ ಅಷ್ಟೇ, ನಾವು ಇಲ್ಲಿ ಇಟ್ಕೊಂಡು ನಾವು ಅನೇಕ ಪ್ರತಿಮೆಗಳು ಇಟ್ಕೊಂಡ್ಬಿಟ್ಟು ಪ್ರತಿಮೆಗಳು ಇಟ್ಕೊಂಡು ಪೂಜೆ ಮಾಡಿದಾಗ ಏನಾಗುತ್ತೆ, ಆ ಪೂಜೆ ಮಾಡುವಾಗಲೇ ಆ ಪ್ರತಿಮಾ ದೋಷಿತ ಒಳಗೆ ಹೋಗುವಾಗ ಪೂಜೆ ದೇವ್ರು ತಗೋತಾರಲ್ಲ ಆ ಅವ್ರ ಮೂಲಕವಾಗಿ ಕೊಡ್ತೀವ ಅಂತಿಂದ ಅದು ಈಗ ಖಾಲಿ ಸುಗಂಧದ ಮೇಲೆ ಹೂವಿನ ಮೇಲೆ ಬೀಳಿಸಿದರೆ ಸುಗಂಧ, ಹೇಸಿಗೆ ಮೇಲೆ ಬೀಳಿಸಿದರೆ ದುರ್ವಾಸನೆ. ಯಾಕೆ ಆ ಹೇಸಿಗೆ ಹಾಗೆ ದೇವತೆಗಳು ಎಲ್ಲ ಶರೀರಗಳು ಪೊಲ್ಯೂಟೆಡ್ ಅವೆಲ್ಲ. ಅದರ ಮೂಲಕವಾಗಿ ನಾವು ದೇವರ ಪೂಜೆ ಮಾಡಿದ್ರೆ ಅದು ಒಳಗೆ ದೂಷಿತವಾಗಿಯೇ ಹೋಗ್ತೇವೆ. ಫಲ ದೇವರು ಏನು ಮಾಡ್ತಾರೆ, ಆ ದೇವರ ಮೂಲಕವಾಗಿ ಫಲ ಕೊಡ್ತಾರೆ, ಅದು ನಮ್ಮ ಬಂಧಕ್ಕೆ ದೂಷಿತ. ಅದು ಕೂಡ ಯಾಕೆ ಒಂದು ನಲ್ಲಿ ಬಾಯಿ ಒಳಗೆ ಗೊತ್ತಿಲ್ಲದ ಹಾಗೆ ಒಂದು ಬಟ್ಟೆ ಒಳಗೆ ಉಪ್ಪು ಕಟ್ಟಿರೋಣ ಅಥವಾ ಇನ್ನೊಂದು ನಲ್ಲಿ ಬಾಯಿ ಒಳಗೆ ಗೊತ್ತಿಲ್ಲದ ಸಕ್ಕರೆ ಕಟ್ಟಿರೋಣ. ಸಕ್ಕರೆ ಮೇಲೆ ನೀರು ಹರಿದು ಬಂದರೆ ಸಿಹಿಯೇನೆ, ಉಪ್ಪಿನ ಮೇಲೆ ಹರಿದು ಬಂದರೆ ಉಪ್ಪು. ಯಾಕೆ ಅಂದರೆ ಅದರ ಮೇಲೆ ಹರಿದು ಬರ್ತಾರೆ. ಹಾಗೆ ನಾವು ಯಾವುದೇ ಪ್ರತಿಮಾಗ ಬೇರೆ ಪ್ರತಿಮಾಗ ಇಟ್ಕೊಂಡು ನಾವು ಅಂತರ್ಯಾಮಿಯಾದ ಪರಮಾತ್ಮನ್ನೇ ಪೂಜೆ ಮಾಡ್ತಾ ಇದ್ದೀವಿ ಅವನ ತ್ರೈವಿದ್ದು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ತ್ರೈವಿದ್ದರಿಗೆ ಅವನು ಮೋಕ್ಷ ಆಗೋದೇ ಇಲ್ಲ ಅಂತ ಹೇಳ್ತೀವಿ. ಯಾಕೆಂದ್ರೆ ಅವ್ರು ದೇವರನ್ನು ನಂಬಲಿಲ್ಲ, ಅದನ್ನು ಅವ್ರು ಮೋಕ್ಷವಾಗುವುದಿಲ್ಲ. ಅವರು ಯಾವ್ಯಾವ ದೇವತೆಗಳು ನಂಬಿರ್ತಾರೆ ಆಯಾ ಲೋಕ ಕೊಡ್ತೀನಿ ಮತ್ತೆ ಹೋಗ್ತಾರೆ ಮತ್ತೆ ವಾಪಸ್ ಬರ್ತಿರ್ತಾರೆ, ಅವ್ರು ನನ್ನ ಲೋಕ ಕೊಡೋದೇ ಇಲ್ಲ. ಅದಕ್ಕೋಸ್ಕರವಾಗಿ ಇಷ್ಟಿರೋದ್ರಿಂದ ಮತ್ತೆ ಏನ್ ಮಾಡೋದಕ್ಕಾಗ ನಾವು ದೇವತೆಗಳಿಗೆ ಪರಮಾತ್ಮನಿಗೆ ಕೊಡಬೇಕು. ಸ್ವಾಮಿ ನಿನ್ನ ದೇಹದಲ್ಲಿ ಎಲ್ಲರೂ ಇದ್ದಾರೆ, ಅವನು ನೀನು ಕೊಡಬೇಕು. ಈಗ ಮನೆಯೊಳಗೆ ಯಜಮಾನರು ಇದ್ರು, ಎಲ್ಲರೂ ಹೆಂಡತಿ ಮಕ್ಕಳು ದೊಡ್ಡ ಕುಟುಂಬ, ಒಬ್ಬರು ಯಾರೋ ಹಣ್ಣು ತಂದರು, ಬುಟ್ಟಿ ತುಂಬ ಹಣ್ಣು ತಂದರು, ಹಣ್ಣು ತಂದು ಸಾಮಾನ್ಯವಾಗಿ ಯಜಮಾನರ ಕೈಯಲ್ಲಿ ಕೊಟ್ಟಿರ್ತಾರೆ, ಒಟ್ಟು ಬಿಟ್ಟರೆ ಮನೆಯಾಗ ಎಲ್ಲರೂ ಕೊಡ್ತಾರೆ ಅಂತ ಒಂದು ನಂಬಿಕೆ. ಹಾಗಲ್ಲದೆ ಆ ಯಜಮಾನರಿಗೆ ಬುಟ್ಟಿ ಇಡ್ತೀನಿ, ಏನು ನಿಮ್ಮ ಹೆಂಡತಿನ ಕರೀರಿ, ನಿಮ್ಮ ಮಕ್ಕಳನ್ನ ಕರೀರಿ, ಯಾರ್ಯಾರಿದ್ದ ನಿಮ್ಮ ಮನೆ ಎಲ್ಲರನ್ನು ಕರೀರಿ, ಯಾಕೆ ಹಣ್ಣು ಕೊಡ್ತೀರಿ ಅಲ್ಲಿ ನಾನು ಕೊಡೋದು. ಆಗ ಯಜಮಾನರು ನಂಬಲಿಲ್ಲ, ಯಜಮಾನರು ಕೊಡದೆ ಹೋದ್ರೆ ಏನು ಮಾಡಬೇಕು. ಅದಕ್ಕೋಸ್ಕರವಾಗಿ ನಾವು ನಾನೇ ಕೊಡ್ತೀನಿ, ನಾವು ಅದನ್ನೇ ಮಾಡ್ತಾ ಇದ್ವಿ. ದೇವರು ಎಲ್ಲಾ ದೇವತೆಗಳು ತಾನು ತಗೊಂಡೇ ಕೊಡ್ತಾ ಇದ್ದಾನೆ ಅಂದಾಗ ಆ ಜ್ಞಾನವಿಲ್ಲದೇನೆ ದೇವರು ಕೊಡ್ತಾನೋ ಇಲ್ಲೋ, ನಾವು ಈ ದೇವತೆಗಳು ಮೂಲಕವಾದ ದೇವತೆ ಕೊಡ್ತಾ ಇದೀವಿ ಅಂದಾಗ ಭಗವಂತನ ನಂಬಲಿಲ್ಲ. ನಮ್ಮದೇ ಹೋದಾಗ ಸದ್ಗತಿ ಇರುವುದಿಲ್ಲ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಪರಮಾತ್ಮನೆ ಕೊಟ್ಟು ಬಿಟ್ಟು ಸ್ವಾಮಿ ಇವನು ಪ್ರೀತನಾಗ ಅಂತ ಅಂದ್ಬಿಟ್ರೆ ಮುಗುದೇ ಹೋಯ್ತು, ಯಾವ್ಯಾವುದ ದೋಷ ಇಲ್ಲ. ಇನ್ನ ದೇವತೆಗಳ ಪ್ರಸಾದ ನಮಗೆ ಬೇಕಿಲ್ಲೇನಾಗಾರೆ ಅಂತ ನಂಬಿಸ್ತೀವಿ. ನಮಗೆ ಅಲ್ರಿ ರುದ್ರದೇವರ ಪ್ರಸಾದ ಬೇಕಿಲ್ಲೇನು? ಯಾಕೆ ಮನೋಭಿಮಾನಿಗಳು ನಿಮ್ಮ ಶ್ರೇಷ್ಠದೇವರು ಕಾಲ ಜೀವಾಭಿಮಾನಿಗಳು, ಗರುಡದೇವರು ಕಾಲಾಭಿಮಾನಿಗಳು ಅಂದ ಇವರೆಲ್ಲ ನಮಗೆ ನಿಕಟವಾದ ಸಂಪರ್ಕದೇ, ಅಂಥದ್ದು ಅವ್ರ ಪೂಜೆನೂ ಬೇಡ ಅವ್ರ ನೈವೇದ್ಯನೂ ಬೇಡ ಅಂತ ಹೇಳ್ತೀರಲ್ಲ, ಈ ತಪ್ಪಲ್ಲೇ ಇದು ಅಂದ್ರೆ ತಪ್ಪಲ್ಲ ಅಂದ್ರೆ. ಮತ್ತೆ ಪ್ರಸಾದ ಬೇಕಲ್ಲ ಅಂದ್ರೆ ನಾವು ಅನುಭವಿಸೋದೆಲ್ಲ ಅವ್ರು ಉಂಡು ಬಿಟ್ಟು ಉತ್ತಿಷ್ಟ. ಈ ಹೊರಗಡೆ ಪ್ರತಿಮಾ ಇಟ್ಕೊಂಡು ಈಗ ನಾವು ಏನ್ ಮಾಡ್ತಾ ಇದೀವಿ, ಮಾಡ್ತೀವಿ ರಮಾ ನೈವೇದ್ಯಗಳು ಅಂತ ಮಾಡ್ತೀವಿ, ತಗೊಂಡು ಹೋಗಿ ಕಣ್ಣೆಚ್ಚಿ ಹಾಕೋದು, ಕರೆದು ಪೂಜೆ ಮಾಡಿ ಅವ್ರ ಎದುರಿಗೇನೆ ಅವ್ರಿಗೆ ಅವಮರ್ಯಾದೆ ಮಾಡಿದ್ರೆ ಎಷ್ಟು ದ್ರೋಹ. ನಾವು ಮಾಡ್ತಾ ನಯ ಮಾಡ್ತಾ ಯಾಕೆ ಅನ್ಯ ದೇವಸ್ಥ ನೈವೇದ್ಯ ಮುಕ್ತವಾದ ಯಾವುದೋ ಒಂದು ಪ್ರಮಾಣ ತಗೊಂಡ್ಬಿಡ್ತೀವಿ, ಸರಿಯಾದ ಅರ್ಥ ಮಾಡಲ್ಲ. ಹೀಗಿದೆ ಅನರ್ಥ ಪರಂಪರೆ ನಡೀತಾರೆ. ಬರೀ ಅವ್ರ ಎದುರಿಗೇನೆ ತಗೊಂಡು ಕಡಗಚ್ಚಿ ಹಾಕು, ಇದು ಎಷ್ಟು ದೋಷ. ಮತ್ತೆ ಏನ್ ಮಾಡ್ಕೊಳ್ಳ ಆಚಾರನೆ ಹೇಳಿದ್ದಾರಲ್ಲ, ಪರಮಾತ್ಮನ ಬಿಟ್ಟು ಪಾವನು ವಿಷ್ಣು ನೈವೇದ್ಯ ಬಿಟ್ಟು ಉಂಟೆಯಲ್ಲಿ ತಗೋಬಾರದು ಅಂತ ಹೇಳಿದ್ದಾರಲ್ಲ ವಾಯುವರಣ್ಯತ್ರ ಅಂತ. ನಮ್ಮ ನೈವೇದ್ಯ ಬೇಕಿಲ್ಲ ಬೇಕು. ಮತ್ತೆ ಇದು ಮಾಡಿ ಮತ್ತೆ ಹೇಗೆ ನಾವು ಅನುಭವಿಸೋದೆಲ್ಲ ಅವ್ರು ಉಂಡು ಬಿಟ್ಟು ನೈವೇದ್ಯ ನಾವು ಅನುಭವಿಸೋದೇನದೇ ಈ ಹೊರಗಿಂದ ನೈವೇದ್ಯ ಅಲ್ಲೇ ಅಲ್ಲ, ಅದೇ ಸುಮ್ಮನೆ ನಮ್ಮ ಭ್ರಾಂತಿ ಅಷ್ಟೇ ಹೊರತು ಹೊರಗಿಂದ ನೈವೇದ್ಯ ಅಲ್ಲೇ ಅಲ್ಲ. ತಯೋಪಭುಕ್ತ ಸರ್ಗಂಧ ವಾಸೋಲಂಕಾರ ಚರ್ಚಿತ ಉಚ್ಚಿಷ್ಟ ಭೋಜನೋ ದಾಸಾಹ ತವ ಮಾಯಾ ದೇವಿ ಉದ್ದವರು ಮಾತ್ರ. ಮತ್ತೆ ದೇವರು ಏನ್ ಮಾಡ್ತೀನಿ ತಾವು ತಗೋತಾನೆ, ನಾವು ಉಂಡಿದ್ದೆಲ್ಲ ಎಲ್ಲರೂ ಉಂಡು ಬಿಟ್ಟು ಉಂಚಿಷ್ಟ ಅಂತ ಅನ್ಬಿಡ್ತಾನೆ. ಯಾಕೆ ದಾಸ ಇಲ್ಲಿ ಒಳಗೆ ಪರಮಾತ್ಮ ಮೊದಲು ತಾನು ತಗೊಂಡ್ಬಿಡ್ತಾನೆ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಯಾವುದೇ ತಗೊಳ್ಳಿ ನಾವು ಅದನ್ನು ತಾನು ತಗೊಂಡ್ಬಿಟ್ಟು ಸಾಕ್ಷರಸವನ್ನು ತಾನು ತಗೊಂಡು ಲಕ್ಷ್ಮೀ ಭೋಗ್ಯರಸವನ್ನು ವಿಭಾಗ ಮಾಡಿ ಲಕ್ಷ್ಮೀ ದೇವಿ ಕೊಟ್ಟು ನಮಗೆ ಯಾವ ರಸ ಯಾವುದು ನಮಗೆ ಗೊತ್ತಿಲ್ಲ, ನಮ್ಮ ರಸವೇ ನಮಗೆ ಗೊತ್ತಿಲ್ಲ. ಮೊದಲು ನಾವು ಸುಮ್ಮನೆ ನೈವೇದ್ಯ ಮಾಡಿದ್ದು ಮಾಡಿದ್ದೆ, ನೀರು ಪ್ರೋಕ್ಷಣೆ ಮಾಡಿದ್ದು ಮಾಡಿದ್ದೆ, ಆ ಪ್ರೋಕ್ಷಣೆ ಮಾಡೋದ್ರೊಳಗೆ ಹಪ್ಪಳ ಸಂಡಿಗೆ ಎಲ್ಲ ನತ್ತಿಗಾಗೋಗುತ್ತೆ. ನೀರು ಪ್ರೋಕ್ಷಣೆ ಮಾಡೋದ್ರೊಳಗೆ ಹಪ್ಪಳ ಸಂಡಿಗೆ ಎಲ್ಲ ನತ್ತಿಗಾಗೋಗ್ಬಿಟ್ಟಿರ್ತಾರೆ. ಇದು ನಮ್ಮ
ತಮಿಳು ರಸ ಮತ್ತು ಸಾರು
ಅಷ್ಟೇ ಗೊತ್ತಿಲ್ಲ ನಮ್ಗೆ, ಯಾವ ಯಾವ ರಸಮೂ ಗೊತ್ತಿಲ್ಲ. ಆಮೇಲೆ ಅದಾಗೋಗುತ್ತೆ ಪರಮಾತ್ಮ ತಾನು ತಗೊಂಡು ಸ್ವಾಕ್ಷರಸವನ್ನ ಲಕ್ಷ್ಮೀ ಭೋಗ್ಯರಸ ವಿಭಾಗ ಮಾಡಿ ಅವ್ರಿಗೆ ಗೊತ್ತು ಯಾವ್ದನ್ನ ಯಾವ ವಿಭಾಗ ಮಾಡ್ಬೇಕು ಅಂದ್ರೆ ಅವ್ರಿಗೆ ಗೊತ್ತಷ್ಟೇ ಹೊತ್ತು ನಮ್ಗೇನ್ರಿ ಗೊತ್ತದೆ ಇಲ್ಲಿ. ಅದಾದ್ಮೇಲೆ ರುಜು ಭೋಗ್ಯರಸವನ್ನು ವಿಭಾಗ ಮಾಡಿ ಬ್ರಹ್ಮ ವಾಯು ಸರಸ್ವತಿ ಭಾರತಿ ದೇವಿಯನ್ನು ಕೊಡ್ತಾರೆ. ಆಮೇಲೆ ತತ್ವಾಭಿಮಾನಿ ಭೋಗ್ಯರಸ ಯಾರ್ಯಾರ ರಸ ಯಾರು ಅವ್ರು ಒಬ್ಬರಿಗೊಬ್ಬರಿಗೆ ಕ್ರಾಸ್ ಆಗಿಲ್ಲ, ಕ್ರಾಸ್ ಆಗಿ ಮೋಸ ಸುಟ್ಟೋಗುತ್ತೆ. ಹಾಗೆ ಅವರವರ ರಸವನ್ನು ವಿಭಾಗ ಮಾಡಿ ಇಂದ್ರದೇವರ ರಸ ಯಾವುದು ತತ್ವಾಭಿ ಉಳಿಸಿ ತತ್ವಾಭಿಮಾನಿ ದೇವರ ವಿಭಾಗ ಮಾಡಿ ಅವರಿಗೆಲ್ಲ ಕೊಟ್ಟು ಆಮೇಲೆ ನಮ್ಮ ಅನುಭವಕ್ಕೆ ನಾನು ಅನುಭವಿಸ್ತೇನೆ. ಶಬ್ದವನ್ನು ಕೇಳಿದೆ, ಸ್ಪರ್ಶವನ್ನು ಅನುಭವಿಸ್ತೇವೆ ನಮ್ಮ ಅಂದ್ರೆ ನಾವು ಅನುಭವಿಸುವುದೆಲ್ಲೋ ಇಷ್ಟು ಜನ. ಮತ್ತೆ ಇದು ದೋಷವಿದ್ದೇನು ಇಲ್ಲ. ತತ್ವಾಭಿಮಾನಿ ದಶಾದಲ್ಲಿ ದೇವತೆಗಳಿಗೆ ಕಲ್ಯಾಣೀಶ ಇಲ್ಲ ಅಂತ ಪ್ರಮಾಣ ಉಂಟು. ತತ್ವಾಭಿಮಾನಿ ದಶ ಈಗ ಇಂದ್ರದೇವರಿಗೆ ಸ್ವರ್ಗಲೋಕದಲ್ಲಿರುವಾಗ ಕಲ್ಯಾಣೀಶ ಉಂಟು, ಇಲ್ಲಿ ಅರ್ಜುನ ವಾದಿಯಾಗಿ ಹುಟ್ಟಿದಾಗ ಕಲ್ಯಾಣೀಶ ಉಂಟು. ಅದೇ ಇಂದ್ರದೇವರು ಮನೋಭಿಮಾನಿಗಳಾಗಿ ನಮ್ಮ ದೇಹದಿಂದ ಕಲ್ಯಾಣೀಶ ಇಲ್ಲ ಅಂತ. ಯಾಕೆ ಭಗವದ್ ಇಚ್ಛೆಯಿಂದ ಅವ್ರಿಗೆ ಕಲ್ಯಾಣೇಶ ಆಗ್ಬಿಡ್ತು ಅಂತಂದ್ರೆ ಪ್ರತಿಯೇ ಎಲ್ಲ ಅಸ್ತವ್ಯಸ್ತಮ್ಮ ಸಮಸ್ತ ಆಗೋಗುತ್ತೆ. ಈಗ ಜಡ್ಜಿ ಆದವರು ಕುಡಿತಾ ಇದೆ, ಕುಡಿಯೋ ಅಭ್ಯಾಸ ಇಲ್ಲಿ ಮನೆ ರಾತ್ರಿ ಮಲಿಕೊಂಡ ಕುಡಿಲಿ ಏನು ಅಭ್ಯಂತರಿಲ್ಲ. ತಾನು ಆರ್ಗ್ಯುಮೆಂಟ್ ಏನು ಮಾಡುವಾಗ ಅತ ಜಡ್ಜ್ಮೆಂಟ್ ಬರೆಯುವಾಗ ಏನಾದ್ರು ಕುಡಿದು ಬಿಟ್ಟಿದ್ರೆ ಎಲ್ಲ ಅಸ್ತವ್ಯಸ್ತ ಆರ್ಗ್ಯುಮೆಂಟ್. ಆ ವಕೀಲರು ಹೇಳದೆ ಏನು ಇವರೇನೋ ಮೈದಾನ ಗಳಿಸಿದ್ದಿರಲ್ಲ ಇವರೇನೋ ತಿಳ್ಕೊಂಡ್ಬಿಡ್ತಾರೆ. ಹಾ ಇನ್ನ ಜಡ್ಜ್ಮೆಂಟ್ ಬರೆಯುವಾಗ ಕುಡಿದು ಬಿಟ್ರೆ ಹಾಗೆ ಜಡ್ಜ್ಮೆಂಟ್ ಬರೆಯೋ ಸ್ಥಾನ ತತ್ವಾಭಿಮಾನಿ ದೇವತೆಯು. ಯಾಕೆ ಪರಮಾತ್ಮನ ಪ್ರೇರಣೆಯಿಂದ ಪ್ರೇರಕ ಪಾಪಾನ ನದೇವ ಫಲಭಾಗಿನ ತತ್ವಾಭಿಮಾನಿ ದೈತ್ಯರನ್ನು ಹೊಕ್ಕು ಆ ಪಾಪ ಕರ್ಮವನ್ನು ಮಾಡಿಸಿ ಸ್ವಾಮಿ ಇದನ್ನ ಪೂಜಾ ಅಂತ ಸಮರ್ಪಣೆ ಮಾಡಿ ಫಲ ಕೊಡ್ತಕ್ಕಂತಹ ಒಂದು ದೊಡ್ಡ ಜವಾಬ್ದಾರಿ ತತ್ವಾಭಿಮಾನಿ ದೇವತೆ. ಆದ್ದರಿಂದ ತತ್ವಾಭಿಮಾನಿಗಳಾದ ಅವರ ಕಲ್ಯಾಣೀಶ ಅಂತ ಶುದ್ಧವಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಆ ಹೊರಗಡೆ ನೈವೇದ್ಯ ಮಾಡಿ ತೆಗೆದುಹಾಕುವುದಕ್ಕಿಂತಲೂ ಸ್ವಾಮಿ ನಾವು ಅನುಭವಿಸಿದ್ದರು ನಿನ್ನ ಉಂಡ ಬಿಟ್ಟು ಉತ್ತಿಷ್ಟ. ಸ್ವಾಮಿ ಕೃಷ್ಣ ನೀನು ಅವರಿಗೆಲ್ಲ ಕೊಡು, ನಾವು ಹೇಳಿದ್ರೂ ಕೊಡ್ತಾನೆ ದೇವರು, ಹೇಳಿದ್ರು ಕೊಡ್ತಾನೆ. ಯಾಕೆ ಆತನ ಜವಾಬ್ದಾರಿ ನಾವು ಹೇಳೋದ್ರಿಂದ ತತ್ವಾಭಿಮಾನಿ ದೇವತೆಗಳು ಅದನ್ನ ತಿಂತು, ತತ್ವಾಭಿಮಾನಿ ದೇವತೆಗಳು ಅದನ್ನ ತಿಂತಾರೆ, ಕಂಟಿನ್ಯೂ ಮಾಡ್ತಾನೆ ದೇವರು. ಅದಕ್ಕೋಸ್ಕರವಾಗಿ ಈ ರೀತಿ ಅದಕ್ಕೆ ಪಾದ ಪಗಳ ಅಡಿಗೆಯೇ ಸಲೀಲವು ತೋರು ಕೊಂಬೆಗಳುಪ್ಪಿ ಪುಷ್ಪ ಸ್ವಾದು ಫಲವೀ ವಂದನೆ ಸರ್ವೇಶ್ವರನು ಜನರ ಆರಾಧನೆಯ ಕೈಕೊಂಡು ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತು ಆಧರಿಸಿಕೊಂಡು ತನ್ನ ಮೈದಿಯ ತೋರು ಗುಣಗಳಿದೆ. ಈ ರೀತಿಯಾಗಿ ನಮ್ಮನ್ನು ಮೋಹಗೊಳಿಸ್ತಾ ಇದ್ದಾರೆ ದೇವರು. ಆದ್ದರಿಂದ ಎಚ್ಚರಿಸಿಕೊಳ್ಳಿ, ಶುಚಿ ಚಚಿಗಳಿಗೆ ಗೋಚರಿಸದ ಅಪ್ರತಿಮಧಾರಂತಾತ್ಮನ ಅಚ್ಯುತ ವಿಚತ ವಿಶ್ವಾಧಾರ ವಿದ್ಯಾಧೀಶ ವಿಧಿ ನರಕ. ಪ್ರತಿ ದಿವಸ ಚೇತನದೊಳಗೆ ಪ್ರಾಕೃತ ಪುರುಷನಂದನಲ್ಲಿ ಸಂಚರಿಸುತ್ತ ನಿಯಮ್ಯ ನಿಯಾಮಕರು ತಾನಾಗಿ ಸಂತೈವ. 14 ಲೋಕಕ್ಕೆ ಪ್ರಭು ಇಲ್ಲಿ ಹೇಗಿದ್ದಾನೆ? ಶ್ರುತಿ ತಂತಿಗಳಿಗೆ ವೇದಗಳ ಸಮೂಹಕ್ಕೆ ಕೂಡ ಗೋಚರಿಸ್ತದೆ. ಆದ್ರೆ ಮೈನ ಅರ್ಥವಾಗ್ತಾ ಇಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಹೇಳ್ತಾರೆ ವೇದರು. ಇದ ಅಪ್ರತಿಮಾನಂದಾತ್ಮ ಅಚ್ಯುತ ಅಪ್ರತಿಮ, ಅದಕ್ಕೆ ಆನಂದಕ್ಕೆ ನಾನು ಮಿತಿಯದೇ ನಾಶರಹಿತನಾಗಿರ್ತಕ್ಕಂಥವನು, ವಿಸ್ತಾರವಾಗಿ ಎಲ್ಲ ಕಡೆ ವ್ಯಾಪ್ತರಾಗಿರ್ತಕ್ಕಂಥವನು, ವಿಶ್ವಾಧಾರ ಜಗತ್ತನ್ನು ಧಾರಣ ಮಾಡಿರ್ತಕ್ಕಂಥವನು, ವಿದ್ಯಾಧೀಶ ವಿಧಿ ಜನಕ. ಪ್ರತಿ ದಿವಸ ಇಷ್ಟೆಲ್ಲ ಕ್ವಾಲಿಫಿಕೇಶನ್ ಇದ್ದುಕೊಳ್ಳು ಹೇಗಿದ್ದಾನೆ ಗೊತ್ತದ ಅರ್ಜುನ. ಅದೇ ಅಲ್ಲ ಅಣ್ಣ ಅಚ್ಯುತೋಹಂ ಮಹಾರಾಜ ಹರಿಣ ಬಂದರೂಪಿ ಅಂತ ಹೇಳ್ತಾ ಅರ್ಜುನ. ಬಂದರೂಪಿಯಾಗಿರ್ತಕ್ಕಂಥ ಹರಿಯಿಂದ ನಾವೆಲ್ಲ ವಂಚಿತರಾಗಿದ್ದ ಕೃಷ್ಣ ಪರಂಧಾಮಕ್ಕೆ ಹೋಗಿದ್ದ. ಕೃಷ್ಣ ಇಲ್ಲಿರೋವಾಗ ಕೃಷ್ಣನ ಮೈನು ನಾವು ಒಮ್ಮೆನೂ ಅರ್ಥ ಮಾಡ್ಕೊಳ್ಳಿಲ್ಲ ಅಲ್ಲ. ಯಾಕೆಂದ್ರೆ ಕೃಷ್ಣ ಹಾಗಿದ್ದು ಒಂದು ಜನ ತನ್ನ ದೊಡ್ಡಸ್ತಿ ತೋರಿಸ್ತಿಲ್ಲ. 14 ಲೋಕಕ್ಕೆ ಪ್ರಭು ಮುಕ್ತ ಬ್ರಹ್ಮಾದಿಗಳ ಸೇವೆ ಮಾಡ್ತಕ್ಕಂತಹ ಪ್ರಭು ಬಂದು ನನ್ನ ಮೇಲೆ ಒಂದು ಜನ ತನ್ನ ದೊಡ್ಡಸ್ತಿ ತೋರಿಸ್ತಿಲ್ಲ. ನಾನೇ ಇನ್ನು ಅರ್ಜುನ ಕೃಷ್ಣ ಕುದುರೆಗಳು ನೀರಡಿಸಿದ್ದಾವೆ ಅದಕ್ಕೆ ಸ್ನಾನ ಮಾಡಿಸ್ಕೊಂಬ ಅಂತ ಹೇಳ್ತಿದ್ದ. ಕುದುರೆ ನೀರು ಕುಡಿಸು ಅಂತ ಹೇಳ್ತಿದ್ದ. ಹುಲ್ಲು ಹಾಕು ಅಂತ ನೋಡು ಕೃಷ್ಣನ ಯೋಗ್ಯತೆಯನ್ನು ಅರ್ಜುನನ ಯೋಗ್ಯತೆಯನ್ನು. ಇನ್ನ ಕೂತರೆ ನಿಂತರೆ ಮಲಗಿದರೆ ಅರ್ಜುನ ಪಾರ್ಥ ನಂದಿದೀವ ಪಾರ್ಥ ನಂದಿದೀವ ಒಬ್ಬ ಸಾಮಾನ್ಯ ಅಂತೆ ನಡ್ಕೊಂಡ್ಬಿಟ್ಟ ಕೃಷ್ಣ. ತನ್ನ ದೊಡ್ಡಸ್ತಿ ಒಂದು ದಿವಸ ನಾನೇ ತಿಳ್ಕೊಂಡು ಕೃಷ್ಣ ಹಾಗೆ ನಮ್ಮ ಸ್ನೇಹಿತ ಸಖ ನನ್ನ ಭಾವ ಆದ್ರೆ ತಂಗಿ ನನ್ನ ನಾನು ಈ ರೀತಿಯ ಒಂದು ಬಂಧುತ್ವೇನ ಒಂದು ಸ್ನೇಹಿತರಂತೆ ತಿಳ್ಕೊಂಡೇ ಹೊತ್ತು. 14 ಲೋಕಕ್ಕೆ ಪ್ರಭು ಇಂಥವನು ಯಾವುದೋ ಜನ್ಮದ ಪುಣ್ಯದಿಂದ ನಮ್ಮ ಜೊತೆಗಿದ್ದು ನಮ್ಮ ಸೇವೆ ಸ್ವೀಕಾರ ಮಾಡ್ತಾ ಇದ್ದಾನೆ ಎಂಬಂತೆ ನಾನು ಒಂದು ಸ್ಪರ್ಲಿಲ್ಲ ನನಗೆ. ಯಾಕೆ ಯಾಕೆ ಅಂದ್ರೆ ಇದೊಂದು ಮಹತ್ಕಾರ್ಯ ಎಲ್ಲ ಮಾಡಿಬಿಟ್ಟೆ ನಾನು ನಾನು ಅಂತ ತಿಳ್ಕೊಂಡ್ಬಿಟ್ಟೆ. ಯಾವ ದ್ರೌಪದಿ ಸ್ವಯಂವರಕ್ಕೆ ಹೋದಾಗ ಎಲ್ಲ ದುರ್ಮದಾಂತರಾಗಿರ್ತಕ್ಕಂಥವರು ದ್ರೌಪದಿ ಅಪೇಕ್ಷೆಯಿಂದ ಬಂದಿದ್ದು ಅವರಿಗೆ ಗೆಲ್ಲಕ್ಕಾಗಲಿಲ್ಲ. ನಾನು ಹೊಡೆದು ಬಿಟ್ಟೆ ಮತ್ಸ್ಯಂತರವನ್ನು ಹೊಡೆದಾಗ ಆ ಎಲ್ಲ ಯುದ್ಧಕ್ಕೆ ಬಂದು ನಾನು ಒಬ್ಬರೇ ಯುದ್ಧ ಮಾಡಿ ಅವನ್ನು ಓಡಿಸಿಬಿಟ್ಟೆ. ರುದ್ರದೇವರು ಮೆಚ್ಚಿ ಪಾಶುಪತ ಅವ್ರ ಜೊತೆ ಯುದ್ಧ ಮಾಡಿ ಪಾಶುಪತ ಅಸ್ತ್ರವನ್ನು ತಗೊಂಡು ಖಾಂಡವಾದ ದಾನ ಮಾಡಿ ಇಂದ್ರದೇವರೊಂದಿಗೆ ಯುದ್ಧ ಮಾಡಿ ಹೀಗೆ ಇಂತಿಂತ ಮಹತ್ಕಾರ್ಯಗಳೆಲ್ಲ ಮಾಡಿಬಿಟ್ಟೆ. ಮಾಡಿದಾಗ ಇದನ್ನು ನಾನು ಮಾಡಿದೆ ಎಂಬ ಅಭಿಮಾನವೇ ಇತ್ತು ನನಗೆ. ಯಾಕೆ ಪರಮಾತ್ಮ ಒಳಗೆ ನಿಂತ್ಕೊಂಡು ತಾನು ಮಾಡಿ ಈ ಕೀರ್ತಿಯನ್ನು ಕೊಡ್ತಾ ಇದ್ದಾನೆ ಎಂದು ಒಂದೂ ಬರಲಿಲ್ಲ ಅಣ್ಣ. ಈಗ ಯಾಕಪ್ಪ ಕೃಷ್ಣನ ಪತ್ನಿಯನ್ನು ಕರ್ಕೊಂಬರ್ತಾ ಇದ್ದೆ? ಬ್ರೇಂಚಲ್ ಬಂದು ದರ್ಶನ ಮಾಡಿದ್ರು ಯುದ್ಧ ಮಾಡಬೇಕು ಅಂತ ಹೋಗ್ತೀನಿ. ತದ್ವೈಧನು ತದ್ವೈರತಃ ತದ್ವೈಹಾಯ ನಾನೇ ಇದ್ದೇನೆ ಗಾಂಧಿಯವನ್ನು ಅಲ್ಲ ಅಷ್ಟಿಕ್ಕಾರ. ಯಾಕೆ ವಿತ್ ಡ್ರಾಮಿಸ್ ಪವರ್ ನಾನು ತನ್ನ ಏನೊಂದು ವಿಭೂತಿ ರೂಪವನ್ನು ನನ್ನಲ್ಲಿ ಇಟ್ಟಿದ್ದ ನರ ರೂಪವನ್ನು ನಾನು ವಾಪಸ್ ತಗೊಂತ. ಇವತ್ತು ನಾನು ಒಬ್ಬ ಸಾಮಾನ್ಯಗಿದ್ರು ಸಾಮಾನ್ಯ ಅಂದಾಗ ಇದು ನಮ್ಗೆ ಯಾಕೆ ಹೇಳ್ತಾರೆ ಭಾಗವತದಲ್ಲಿ ಲೇಟ್ ಇನ್ ಲೈಫ್ ಅರ್ಜುನ ತಿಳ್ಕೊಂಡ. ನೀವು ಮೊದಲೇ ತಿಳ್ಕೊಂಡ್ರೆ ಈ ರೀತಿ ಭಾಗವತ ಕೇಳಿ ಮೊದಲೇ ತಿಳ್ಕೊಂಡ್ರೆ ಪರಮಾತ್ಮ ಪ್ರೀತರಂತೆ ಈ ರೀತಿ ತಿಳ್ಕೊಂಬೋದಿಲ್ಲ. ಪೂಜೆ ಮಾಡಿದ್ದು ಮಾಡಿದ್ದೆ ಹೇಳಿದ್ದು ಹೇಳಿದ್ದೆ ದೇಹದಂದನೆ ಮಾಡಿದ್ದು ಪರಮಾತ್ಮ ತಗೊಂಡು ಏನ್ ಮಾಡೋದ್ರಿಂದ? ಆದ್ರೆ ನಮ್ಮ ಪೂಜೆಯಿಂದ ಏನವು ಜ್ಞಾನೇ ದೈವ ಪರಂ ಪದಂ ಪರಮಾತ್ಮ ಜ್ಞಾನೀಮೇ ಪರಮಪ್ರಿಯ ಅಂತ ಕರ್ಮೇವೇ ಪರಮಪ್ರಿಯ ಅಂತ ಹೇಳಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥ ಪ್ರತಿ ದಿವಸ ಚೇತನರೊಳಗೆ ಪ್ರಾಕೃತ ಪುರುಷನಂದನಲ್ಲಿ ಅದರಲ್ಲಿ ಅದರಂತೆ ಗಜನಲ್ಲಿ ಗಜನಂತೆ ಹುಚ್ಚರಲ್ಲಿ ಹುಚ್ಚರಂತೆ ಇರ್ತಾನೆ, ಅದ ಪಂಡಿತನಲ್ಲಿ ಪಂಡಿತನಂತೆ ಇರ್ತಾನೆ ಎಂದಾಗ ಈ ಮಹಿಮೆ ತಾನು ಮಾಡ್ತಾ ಇದ್ದಾನೆ ಯಾರ್ಯಾರಿಗೂ ಗೊತ್ತಾಗಲ್ಲ. ಇದು ಬಿಟ್ಟು ನಿಯಮ್ಯ ನಿಯಾಮಕನು ತಾನಾಗಿ ಸಂತೈಪ ಮನ ವಿಷಯದೊಳಗಿರಿಸಿ ವಿಷಯವ ಮನದೊಳಗೆ ನೆಲೆಗೊಳಿಸಿ ಬಲು ನೂತನವು ಸುಸಮೀಚೀನ ವಿದು ಪಾದೇಯವೆಂದೆನಿಸಿ ಕನಸಿಲಾದರೂ ತನ್ನ ಈ ಪಾದದ ನೆಲವ ನೀಯದೆ ಸರ್ವರೊಳಗಿದ್ದು ಅನುಭವಿಸುವನು ಸ್ಥೂಲ ವಿಷಯವ ವಿಶ್ವವೆಂದೆನಿಸಿ ಮರ ವಿಷಯದೊಳಗೆ ಇರಿಸಿ. ಒಂದಕ್ಕೊಂದು ತಲುಕ ಹಾಕಿ ಹೋಗುತ್ತಾ ಇದೀಗ, ಅದು ಬಿಡಿಸ್ಕೊಳಕ್ಕೆ ನಮಗೆ ಆಗ್ತಾನೇ ಇಲ್ಲ. ಮರ ವಿಷಯದೊಳಗೆ ಇರಿಸಿ, ಮನಸ್ಸನ್ನ ಮೊದಲು ವಿಷಯದಲ್ಲಿ ಉಳಿಸಿಕೊಳ್ತಾನೆ. ಶಬ್ದ ಸ್ಪರ್ಶರು ಪ್ರಸಂಗಂಧಾದ್ರು ಅದನ್ನೇ ಕೊಡ್ತಾ ಮನಸ್ಸನ್ನು ಅದುರುತ್ತೆ. ವಿಷಯವ ಮನದೊಳಗೆ ನೆಲೆಗೊಳಿಸಿ ಆ ವಿಷಯವನ್ನ ಮತ್ತೆ ಮನಸ್ಸಿನೊಳಗೆ ಸೇರಿಸಿಕೊಡ್ತಾರೆ. ಒಂದು ಇಲ್ಲಿ ಅಲ್ಲಿ ಹೋಯ್ತು ಮತ್ತೆ ಅದು ಮನಸ್ಸಿಗೆ ಬಂತು. ಮನ ವಿಷಯದೊಳಗಿರಿಸಿ ವಿಷಯ ವಸ್ತುವನ್ನು ನೋಡ್ತೀವಿ ನಾವು. ನೋಡಿದ ಕೂಡಲೇ ಮನಸ್ಸಲ್ಲಿ ಹೋಗ್ಬಿಟ್ಟು, ಮನಸ್ಸಲ್ಲಿ ಹೋದ ಕೂಡಲೇ ಅಲ್ಲಿಗೆ ಬಿಟ್ಬಿಟ್ಟು ಅನ್ನೋದು ಅದು ಮತ್ತೆ ಮನಸ್ಸು ಮತ್ತೆ ನಾಟಿ ಬಿಡ್ತಾರೆ. ನಾಟಿ ಬಿಟ್ಟಮೇಲೆ ಆಗು ಮತ್ತೆ ಅದು ವಿಕಾರ ಆಗ್ತಾನೆ ಇಲ್ಲ. ನಮ್ಮದು ಒಂದು ಸ್ಥಿತಿ ಏನು ಅಂದ್ರೆ, ಒಂದು ಶೂನ್ಯ ಸ್ಥಿತಿನೇ ನಮಗೆ ಒಳ್ಳೆ ಸ್ಥಿತಿ ಅಂತ ಒಂದು ಸಲ ಅನ್ನಿಸ್ತದೆ. ಮನಸ್ಸು ಸುಮ್ಮನೆ ಕೂತ್ಬಿಟ್ಟಿತ್ತು, ಮನಸ್ಸು ಏನು ಯೋಚನೆ ಮಾಡ್ತಿರಲ್ಲ, ಏನೇನು ಮಾಡ್ತಿರಲ್ಲ, ಯಾವ ಕ್ರಿಯೆಯೂ ನಮ್ಮಿಂದ ನಡೀತಾ ಇರಲ್ಲ, ಅದೇ ಒಳ್ಳೆ ಸ್ಥಿತಿ. ಯಾಕೆ ಅಂದ್ರೆ ಬ್ಲ್ಯಾಂಕ್ ಟೇಪ್ ಅಂತ ಅಷ್ಟೇ. ಒಂದು ಮನಸ್ಸು ಒಂದು ಕಡೆಗೆ ಹೋಗ್ಬೇಕಾದ್ರೆ ಹಿಂದಿನ ಜನ್ಮದ ವಾಸನ ಉಂಟು ಅಂತ ಅನುಭವಿಸ್ತೀವಿ. ನೈನಂ ಮನೋವಿಸಿದವಾಗುತ್ತ ಚಕ್ಷುರಾತ್ಮ. ಒಂದು ಮನಸ್ಸು ಒಂದು ಕಡೆಗೆ ಹೋಗ್ಬೇಕಾದ್ರೆ ಹಿಂದಿನ ಜನ್ಮದ ಕರ್ಮ ನಿಮಿತ್ತ ಮಾಡಿಕೊಂಡು, ವಾಸನಾ ನಿಮಿತ್ತ ಮಾಡಿಕೊಂಡು ಮನಸ್ಸನ್ನು ಹೇಳ್ಕೊಂಡು ಹೋಗುತ್ತೆ. ಒಂದು ಕಣ್ಣು ಒಂದು ಕಡೆಗೆ ಹೋಗ್ಬೇಕಾದ್ರೆ ಅದಕ್ಕೊಂದು ಕರ್ಮ ಕಾರಣ ಉಂಟೇ ಉಂಟು. ನಾವು ಊರುಗಳಿಗೆ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ತೀವಿ, ಏನಾದ್ರೂ ಒಂದು ಕೆಲಸ ಇದ್ದರೆ ತಾನೇ ಹೋಗ್ತಕ್ಕಂಥದ್ದು, ಕೆಲಸ ಇದ್ದರೆ ಯಾರು ಹೋಗಲ್ಲ. ಹಾಗೆ ನಮ್ಮ ಯಾವುದೇ ಒಂದು ಇಂದ್ರಿಯ ಮನಸ್ಸು ಸೇರಿಕೊಂಡು ಒಂದು ವಿಷಯದಲ್ಲಿ ಪ್ರವೃತ್ತವಾಗಬೇಕಾದ್ರೆ ಹಿಂದಿನ ಜನ್ಮಾಂತರ ವಾಸನ ಇರಲಿ. ವಾಸನ ಇಲ್ಲದ್ರೆ ದೇವರು ಹೇಳ್ಕೊಂಡು ಹೋಗೋದೇ, ಯಾಕೆ ಅದು ಆ ತಪ್ಪಾಗುತ್ತೆ. ನಾನೇನು ಮಾಡ್ಲಕ್ಕೆ ನೀವು ಅಪೇಕ್ಷೆ ಪಟ್ಟಿದ್ದೀನಿ, ನಾನು ಕರ್ಕೊಂಡು ಹೋದೆ ಅಂತ ಹೇಳ್ಬಿಡ್ತಾನೆ ದೇವರು. ಅದಕ್ಕೋಸ್ಕರವಾಗಿ ನಮ್ಮ ಮನಸ್ಸಲ್ಲಿ ಶೂನ್ಯ ಸ್ಥಿತಿ, ಮನಸ್ಸು ಏನು ಮಾಡ್ತಿರಲಿಲ್ಲ, ಕರ್ಮವೂ ಅದಕ್ಕೆ ಅವಧೂತರು ಅಂತ. ಅವಧೂತರು ಸುಮ್ಮನೆ ಇದ್ದುಬಿಟ್ಟಿದ್ದು ಯಾಕೆ, ಅವ್ರ ಕರ್ಮ ಎಲ್ಲ ಸವಿತಾ ಬಂದು ಬಿಟ್ಟಿತ್ತು. ಎಲ್ಲ ಆ ಟೇಪ್ ಎಲ್ಲ ಹಾಡಿ 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 ಸವಿದೋಗ್ಬಿಟ್ಟಿತ್ತು, ಸರಿಯಾಗಿ ಹಾಡ್ತಿದ್ದಿಲ್ಲ. ನಮ್ದು ಹೋಗ್ತಿ ಅನೇಕ ವಿಷಯಗಳಲ್ಲಿ ಮನಸ್ಸು ಹೋಗ್ತು ಅಂದ್ರೆ ನಮ್ದು ಬಹಳ ಅದೇ ಅರ್ಥ. ಯಾವುದು ಇಲ್ಲಪ್ಪ, ಸುಮ್ಮನೆ ತಟಸ್ಥರಾಗಿ ವಾಸನ ಕಡಿಮೆ ಆಗಿದೆ ಅಂತ ತಿಳ್ಕೊಂಡು ಅವಧೂತರು ಯಾತಕ್ಕೋಸ್ಕರವಾಗಿ ಅವರ ಜ್ಞಾನದಿಂದ ಕರ್ಮ ಕಳ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಕರ್ಮ ಬೇಕಾಗಲ್ಲ, ಯಾಕೆ ಅಲ್ಲಿ ಇರೋದೇ ಇಲ್ಲ. ಕರ್ಮ ಬೇಕಾಗಲ್ಲ ಅಂತ ಅವರು ಅದೇನೂ ಅಲ್ಲ, ಆ ಒಳಗಡೆಗೆ ಮಾಡಿ ಮಾಡಿ ಎಲ್ಲ ಸೌದೋಗ್ಬಿಟ್ಟಿರ್ತಾರೆ, ಆದ್ರಿಂದ ಬೇಕಾಗಲ್ಲ. ಹಾಗೆ ಸುಮ್ಮನಿಟ್ಟಾರೆ ಪರಮಾತ್ಮರ ಚಿಂತನೆ ಕೊಟ್ಟಿರ್ತಾರೆ ದೇವರು. ಪರಮಾತ್ಮರ ಚಿಂತೆ ನಾವು ಬಾಷ್ಟ್ರೋ ಕರ್ಮವನ್ನು ನೋಡ್ತೀವಿ, ಆದ್ರೆ ಅಂತಃ ದಿನ ಪರಮಾತ್ಮ ನೋಡ್ತೇವೆ. ಶೂನ್ಯ ಸ್ಥಿತಿ ಅಂತ ಹೇಳ್ತೀವಿ ನಾವು ಒಂದೊಂದ್ಸಲ, ಅದು ನಿಜವಾಗ್ಲೂ ಒಳ್ಳೆ ಸ್ಥಿತಿ. ಯಾಕೆ ಕರ್ಮ ಬ್ಲ್ಯಾಂಕ್ ಟೇಪ್ ಬ್ಲ್ಯಾಂಕ್ ಆಗ್ತಾ ಬರ್ತಾ ಅಂತಷ್ಟೇ ಒಳಗಡೆ, ಆ ಬ್ಲ್ಯಾಂಕ್ ಆಗ್ತಾ ಬಂದಾಗೆಲ್ಲ ಆಗ ನಮಗೆ ಪರಮಾತ್ಮನು ಕಲಿಯುತ್ತಿಲ್ಲ. ನಾವೇನು ಬ್ಲ್ಯಾಂಕ್ ಆಗಲಿ ಬಿಡ್ತಾನೆ ಇಲ್ಲ, ಮತ್ತು ಮೇಲಿಂದ ಮೇಲೆ ಮತ್ತೆ ಟೇಪ್ ಮಾಡ್ತಿರ್ತೀವಿ, ಮತ್ತೆ ಅದರೊಳಗೆ ಟೇಪ್ ಮಾಡ್ತೀವಿ. ಯಾಕೆ ಖಾಲಿ ಆಗಿದ್ರು, ಯಾಕೆ ಟೇಪ್ ಮಾಡಿದ್ರು, ಅಪೇಕ್ಷೆ ಮಾಡ್ತೀವಿ, ಮನಸ್ಸು ಅಪೇಕ್ಷೆ ಮಾಡ್ತೀವಿ, ಇಂದ್ರಿಯಗಳು ಸ್ವೇಚ್ಛೆ ಕೈಬಿಡ್ತೀವಿ, ಅದು ಮತ್ತೆ ಒಳಗೆ ಮತ್ತೆ. ಅದಕ್ಕೆ ಹೇಳಿದ್ರು ಮನ ವಿಷಯದೊಳಗಿರಿಸಿ, ಮೊದಲು ಮನಸ್ಸನ್ನು ವಿಷಯದಲ್ಲಿ ಇರಿಸ್ತಾರೆ. ವಿಷಯದಲ್ಲಿ ಇರಬೇಕಾದ ಕಾರಣ ಏನು, ಯಾಕೆ ಹಾಗೆ ಜನ್ಮ ಅಂತರ ವಾಸ. ಹಿಂದಿನ ಜನ್ಮದಲ್ಲಿ ಧ್ರುವರಾಜ ರಾಜಕುಮಾರನಾಗಿದ್ದ, ರಾಜಕುಮಾರನಾದ, ರಾಜಕುಮಾರನಾದಾಗ ಅಲ್ಲ ಬ್ರಾಹ್ಮಣ ಬಾಲಕನಾಗಿದ್ದ, ರಾಜಕುಮಾರನ ನೋಡಿದ, ನಾನು ರಾಜಕುಮಾರನಾಗಬೇಕು ಅಂದ್ಕೊಂಡ, ಅಷ್ಟೇ ಅಂದ್ಕೊಂಡಿದ್ದಾಗ ಅದು ವಾಸನ ಉಂಟು. ನಾ ರಾಜಕುಮಾರನಾಗಿದ್ದು ಚೆನ್ನಾಗಿತ್ತು, ರಾಜಕುಮಾರನಾಗಿದ್ದು ಚೆನ್ನಾಗಿತ್ತು, ರಾಜಕುಮಾರನೇನು ಮಾಡಿಬಿಟ್ಟ ದೇವರು. ಆದ್ರೆ ರಾಜ್ಯ ಸಿಗ್ಬೇಕಂತ ಮನಸ್ಸಾಯ್ತು, ರಾಜ್ಯ ಸಿಗಬೇಕಾದ್ರೆ ಸುಮ್ಮನೆ ಕೊಟ್ಬಿಟ್ಟೇನು ದೇವರು. ರಾಜನ ಮನೆಯಲ್ಲೇ ಹುಟ್ಟಿದ್ರು ಕೂಡ, ಹಿರೇ ಮಗನ ಹುಟ್ಟಿದ್ರು ಕೂಡ ಆ ಸುರುಚಿಯಲ್ಲಿ ಹೊಕ್ಕು ಪ್ರೇರಣೆ ಮಾಡಿ ಆರಾಧ್ಯ ತಪಸ ತಪಸಾರಾಧ್ಯ ಪುರುಷಂ ತಸ್ಸೈವಾನುಗ್ರಹ ಇರ್ಬೇಕು. ಅಲ್ಲಿ ನಿಂತ್ಕೊಂಡು ನೀವು ತಪಸ್ಸು ಮಾಡಿ ಪರಮಾತ್ಮನ ಪ್ರಸನ್ನೀಕರಿಸಿಕೊಂಡು ನನ್ನಲ್ಲಿ ಹೊಟ್ಟೆಯನ್ನು ಹುಟ್ಟಿದ್ರೆ ರಾಜ್ಯ ಅನ್ಸ. ಅಲ್ಲಿ ನಿಂತ್ಕೊಂಡು ಹೇಳಿದ, ಆಮೇಲೆ ಕರ್ಕೊಂಡು ಹೋದ, ತಪಸ್ಸು ಮಾಡಿಸಿ ರಾಜ್ಯ ಕೊಟ್ಟ. ಹಾಗೆ ನಾವು ಹಿಂದಿನ ಜನ್ಮದಲ್ಲಿ ಮನಸ್ಸಾಗ ಅಪೇಕ್ಷವಾಗಿರ್ತೀವಿ, ಕರ್ಮವಾಗಿರ್ತೀವಿ, ಅದಕ್ಕನುಸೃತವಾಗಿ ಒಂದು ವಸ್ತುವಿನಲ್ಲಿ ಮನಸ್ಸು ಹೇಳ್ಕೊಂಡು ಹೋಗ್ತಾನೆ ದೇವರು. ಮನ ವಿಷಯದೊಳಗಿರಿಸಿ ಅಂಬ, ಒಂದು ವಿಷಯದಲ್ಲಿ ಮನಸ್ಸು ಹೋಗ್ಬೇಕಾದ್ರೆ ಸುಮ್ಮನೆ ಇಲ್ಲ, ದೇರ್ ಇಸ್ ಸಮ್ ರೀಸನ್, ಯಾರು ಜನ್ಮಾಂತರ ವಾಸ. ಇನ್ನು ವಿಷಯವ ಮನದೊಳಗೆ ನೆಲೆಗೊಳಿಸಿದ್ರು, ಯಾವಾಗ ಆ ರೀತಿ ಆಗ್ತಿಲ್ಲ ಕೇಳಿ ಅದನ್ನು ಅನುಭವಿಸ್ಲೇಬೇಕು ಎಂಬ ಬುದ್ಧಿ ಬಂದು ಹೋಗ್ತೀವಿ. ಯಾವಾಗ ಆ ರೀತಿ ಅಂತಿರ್ಲಿಕ್ಕೇನೆ ರಾಜ್ಯ ಸಂಪಾದನೆ ಮಾಡಲೇಬೇಕು ಅಂತ ಮುದ್ದೆ ಕೊಟ್ಬಿಟ್ಟದೆ. ಹಾಗೆ ನಾವು ಮನ ವಿಷಯದೊಳಗಿರಿಸಿ ವಿಷಯ ಮನದೊಳಗೆ ನೆಲೆಗೊಳಿಸಿ ಈಗ ಅದರೊಳಗೆ ಅದು ಈಗ ನೆಟ್ ಹಾಕ್ತಾರೆ ನೋಡಿ, ನೆಟ್ ಹಾಕ್ತಾರೆ ಆ ಕಡೆ ಈ ಕಡೆ ಅಂತ ಎಲ್ಲ ಕಡೆ ಸೇರಿಕೊಂಡ್ಬಿಟ್ಟಿದ್ದೆ. ಹಾಗೆ ನಮಗೆಲ್ಲ ಕಗ್ಗಂಟಾಗೋಗ್ತದೆ, ನಮ್ಮ ಅಂತಃಕರಣ ಅಂತಕ್ಕಂಥ ಅದೇ ಕಗ್ಗಂಟಾಗೋದು. ನೆಲೆಗೊಳಿಸಿ ಬಲು ನೂತನು ಸುಸಮೀಚೀನ ಇದು ಉದುಪ ಈ ಉಪಾಧೇಯ ನಿರ್ಮಿಸಿ ಇಲ್ಲಿ ಬಿಡ್ಲಿಕ್ಕೆ ಆಗದೇ ಇಲ್ಲ ಅಂಬ ಭಾವನೆ ಕೊಟ್ಬಿಡ್ತಾರೆ ದೇವರು. ಯಾವುದೇ ಒಂದು ವಿಷಯದಲ್ಲಿ ಹೋಗ್ಬಿಡ್ತದೆ ಏನಕ್ಕೇನ ಪ್ರಕಾರ ನಾವು ಅನುಭವಿಸ್ಬೇಕು, ನಾವು ಸಂಪಾದನೆ ಮಾಡಬೇಕು, ನಾವು ಅನುಭವಿಸ್ಬೇಕು. ಏನು ಹೇಳ್ತಾರಲ್ಲ ಸೇವಕ ತಸ್ಕರವು ಮಣಿಕಂತ ಹೇಳ್ತು ಭಾವಿಸ್ತೇವೆ. ಅಥವಾ ಮನಸ್ಸಿ ಒಂದು ವಿಷಯ ಬೇಕು ಅನಿಸ್ಬಿಟ್ಟೆ, ಅದನ್ನು ಅನುಭವಿಸ್ಬೇಕು ಅಂತಕ್ಕಂತ ಒಂದು ವಿಷಯ ಬಂದ್ಬಿಡ್ತೇವೆ. ಏನಕ್ಕೇನ ಪ್ರಕಾರ ಸಂಪಾದನೆ ಮಾಡಬೇಕು, ತಸ್ಕರ ಸಂಪಾದನೆ ಮಾಡಬೇಕಾಗಿಲ್ಲ, ಕರ್ತನ ಮಾಡಾದ್ರೂ ಅನುಭವಿಸ್ಬೇಕು. ಸೇವಕ ತನ್ನ ಅಭಿಮಾನವನ್ನು ಬದಿಯಿಟ್ಟು ಸೇವಕರಂತೆ ಮಾಡಾದ್ರೂ ಅನುಭವಿಸ್ಬೇಕು. ಈ ರೀತಿ ಇರ್ತಕ್ಕಂಥದ್ದು ಅದಕ್ಕೆ ಇದು ಉಪಾಧಿ ಬಿಡ್ಲಿಕ್ಕೆ ಆಗೋದೇ ಇಲ್ಲಪ್ಪ. ಏನಕ್ಕೇನ ಪ್ರಕಾರ ಯಾಕೆ ವಾಸನ ಪ್ರಬಲವಾಗುತ್ತೆ ಜನ್ಮಾಂತರ, ಆ ಜನ್ಮಾಂತರ ವಾಸನ ಪ್ರಬಲ ಇಲ್ಲೋದ್ರೆ ಆಯ್ತು ಮನಸ್ಸೇನೋ ಹೋಯ್ತಪ್ಪ ಆಯ್ತಪ್ಪ ದೇವರಿಚ್ಛೆ ಇದ್ರೆ ಕೊಡ್ಲಿ ಇಂದು ಓದಿಬಿಡ್ಲಿ, ಇದು ವಾಸನ ಕಡಿಮೆ ಇರ್ತದೆ ವಾಸನ ಕಡೆ. ಅದಕ್ಕೋಸ್ಕರವಾಗಿ ಮನುಷ್ಯರ ಒಂದು ಶೂನ್ಯ ಸ್ಥಿತಿ ಇರ್ತದೆ. ಒಂದು ಸಲ ನಾವು ಹಾಗಿತ್ತು ಅದು ನಿಜವಾಗ್ಲೂ ಮನುಷ್ಯರ ಒಂದು ಗುಡ್ ಸಿಂಪ್ಟಮ್. ನಾವೇನು ತಿಳ್ಕೊತೀವಿ ಅವರು ಸೋಮಾರಿ ಅಂತೀವಿ, ಅವರು ಅವಧೂತ ಅಂತೀವಿ, ಅವರೇನು ಪ್ರಯೋಗ ಇಲ್ಲ ಅಂತೀವಿ. ನಾವು ಯಾರನ್ನು ಯಾವ ರೀತಿಯಲ್ಲಿ ಟೀಕೆ ಮಾಡಿ ಯಾರ್ಯಾರ ಮನಸ್ಸಿನಲ್ಲಿ ಬುದ್ಧಿ ದೇವರು ಏನು ಪ್ರಾಣಿ ಯಾರಿಗೆ ಗೊತ್ತಾಗುತ್ತೆ ನಮ್ಮ ಬುದ್ಧಿ ಮರುಕ್ಷಣದಲ್ಲಿ ಎಲ್ಲಿ ಹೋಗ್ತದೆ ಎಂಬುದೇ ನಮಗೆ ಗೊತ್ತಿಲ್ಲ. ನಾವು ಇನ್ನೊಬ್ಬರು ಅಳಿತಾ ಹೋಗ್ತಿರ್ತೀವಿ. ಅದಕ್ಕೋಸ್ಕರವಾಗಿ ಕನಸಿಲಾದರೂ ತನ್ನ ಪಾದದ ನೆರವ ನೀನೇ ಹೀಗಿರುವಾಗ ಕನಸಲ್ಲಿಕೊಂಡು ದೇವರನ್ನು ಕೇಳಬೇಕು ಎಂಬ ಬುದ್ಧಿ ಬರೋದಿಲ್ಲ. ಪ್ರಯತ್ನ ಬೇಕ ಮಗ್ರತೋ ನಿಧಾಯಬಹುದು ಮಾತ್ರ ಆಚಾರ ಮಾತ್ರ ತಗೊಂಡ್ಬಿಡ್ತೀವಿ. ಅವ್ರು ಯಾವ ಕಂಟೆಸ್ಟ್ ಹೇಳಿದ್ದಾರೆ ನೋಡದೆ ನಾವು ನಮಗೆ ಬೇಕೋದನ್ನು ಆ ಅದ್ವೈತರು ತಗೊಂಡ ಹಾಗೆ ಯಾವುದೋ ಒಂದು ಎರಡು ವಾಕ್ಯ ತಗೊಂಡ್ಬಿಟ್ಟು ಎಲ್ಲದನ್ನು ಅದನ್ನು ಸಮನ್ವಯ ಮಾಡ್ಲಿಕ್ಕೆ ಹೋಗ್ತಾರೆ ಸಾಧ್ಯವೇ ಇಲ್ಲ. ಹಾಗೆ ನಮ್ದು ಅದೇ ವ್ಯವಸ್ಥೆ ಅದಕ್ಕಿಂತ ಅರ್ಥತ್ತಾ ಇದೆ ನಾವು. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥ ತನ್ನ ಪಾದದ ನೆರವೇರಿಯದೆ ಸರ್ವರೊಳಗಿದ್ದು ಅನುಭವಿಸುವನು ಸ್ಥೂಲ ವಿಷಯವ ವಿಶ್ವನಿಂದೆನಿಸಿ. ಎಲ್ಲಾ ಜೀವರಾಶಿಗಳಲ್ಲಿ ಇಟ್ಕೊಂಡು ಸ್ಥೂಲ ದೇಹದಲ್ಲಿ ತಾನು ಇಟ್ಕೊಂಡು ವಿಶ್ವನಾಮಕನಾಗಿರ್ತಕ್ಕಂತಹ ಪರಮಾತ್ಮ ವ್ಯಾಕೃತ ವ್ಯವಸ್ಥೆಯಲ್ಲಿ ಎಲ್ಲಾ ವಿಷಯ ಸ್ಥೂಲ ವಿಷಯವನ್ನು ತಾನು ಸ್ವೀಕಾರ ಮಾಡ್ತಾ ಇದ್ದಾನೆ. ಪರಮಾತ್ಮ ಸ್ವೀಕಾರ ಮಾಡಿ ಅದನ್ನೆಲ್ಲ ವಿಭಾಗ ಮಾಡ್ತಾರೆ, ಅದು ಬೇರೆ ವಿಷಯ.